ಸೃಷ್ಟಿನವರನ್ನೇ ಸೃಷ್ಟಿ ಮಾಡ್ತಾನೆ ಪರಮಾತ್ಮ ಅಂತ ಹೇಳಿದ ಮೇಲೆ, ಸರ್ವ ಸೃಷ್ಟಿಕರ್ತವನಾದ ಮೇಲೆ ಅವನು ಪ್ರಧಾನ ಅಂತ ಪೂರ್ವಾಯ್ತು. ಈಗ ಸಾದೃಶ್ಯ ಸ್ವಲ್ಪ ಹೇಳಿದರು, ಏಕವಿಜ್ಞಾನೇನ ಇದು ಮುಂದೆ ವಿಸ್ತಾರವಾಗಿ ಅಂತ ಹೇಳ್ತಾರೆ. ತತ್ ಸಾದೃಶ್ಯ ಪ್ರಾಧಾನ್ಯ ರೂಪ ಹೇತುಭ್ಯಾಂ ಬ್ರಹ್ಮಜ್ಞಾನೇನ ಕರ್ಮ ದೇವತಾದಿ ಕರ್ಮ ದೇವತಾ ಆದಿ. ಬ್ರಹ್ಮಜ್ಞಾನ ಒಂದು ಬಂತು ಅಂದರೆ ಕರ್ಮ ದೇವತಾ ಎಲ್ಲ ಗೊತ್ತಾಗಿಬಿಡುತ್ತೆ. ಸರ್ವಂ ಜಗತ್ ಜ್ಞಾತಮೇವ ಭವತಿ ಪ್ರಾಧಾನ್ಯಂಚ ಪ್ರಾಧಾನ್ ಹರೇರ್ ಜಗತ್ಕರ್ತೃತ್ವೇನ. ಹರಿಗೆ ಪ್ರಾಧಾನ್ಯ ಎಲ್ಲಿಂದ ಬಂತು ಅಂದರೆ ಜಗತ್ಕರ್ತೃತ್ವೇನ ಪ್ರಾಧಾನ್ಯ. ಕರ್ತೃತ್ವಂಚ ತೇಜೋ ಅವನ್ನಾನಾಂ ಸಚೇತನಾನಾಂ ತ್ರಿವೃತ್ಕರಣೇನ ಇತ್ಯಾದಿ ಪ್ರಮೇಯಂ ವಿದ್ವಾಂಸೋ ಜಾನಂತಹ. ಹೀಗೆ ಕರ್ತೃತ್ವಂತ ತೇಜೋ ಅವನ್ನಾನಾಂ, ತೇಜಸ್ಸು ಅಪ್ ಅನ್ನ, ಈ ಮೂರರಿಂದ ಕರ್ತೃತ್ವ ಇದೆ ಅಂಥೇಳಿ ಸಚೇತನಾನಾಂ ತ್ರಿವೃತ್ಕರಣೇನ ಇತ್ಯಾದಿ. ಚೇತನ ಸಮೇತವಾದಂಥ ಜಡ ಪದಾರ್ಥಗಳನ್ನು ಇವರು ಮೂರು ಜನದ ವ್ಯಾಪಾರದಿಂದ ಸೃಷ್ಟಿಯಾಗ್ತಾ ಇದೆ ಅಂತ ಯಾರು ತಿಳ್ಕೊಳ್ತಾರೋ, ಮಹಾಶಾಲಾ ಮಹಾಶ್ರೋತ್ರಿಯಾಹ, ಅಂತಿಂಥವರಲ್ಲ ಮಹಾಶಾದರು ಮಹಾಶ್ರೋತ್ರಿಯರು ಹಿಂದೆ ಹೇಳಿದ್ದಾರೆ. ಮಹಾಶಾದರು ಅಂದರೆ ಯಾರು? ಪ್ರತ್ಯಬ್ಧ ಯಜ್ಞಕೃತ್, ಪ್ರತಿ ತಿಂಗಳು ವರ್ಷ ಯಜ್ಞ ಮಾಡೋರಿಗೆ ಮಹಾಶಾದರು ಅಂತ ಕರೀತಾರೆ. ಅದೇ ಮಹಾಶ್ರೋತ್ರಿಯರು ಅಂದರೆ ಏನು? ಶ್ರುತಿಯ ಫಲವನ್ನು ತಿಳ್ಕೊಂಡಂಥ ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು. ಅವರೆಲ್ಲ ಹೇಳ್ತಾರೆ, ಪೂರ್ವೇನು ಅಸ್ಮಾಕಂ ಅಶ್ರುತಂ ಅಮತಂ ಅವಿಜ್ಞಾತಮಸ್ತಿ ಇತಿ ಕಶ್ಚನ ಕೋಪಿ ಅದ್ಯತನೋ ನಾ ಉದಾಹರಿಷ್ಯತಿ ನಾ ವ್ಯವಹರಿಷ್ಯತಿ ಇತ್ತೇತತ್ ಆಹುರ್ಹಸ್ಮ ವೈ. ಬ್ರಹ್ಮಜ್ಞಾನಿಗಳನ್ನು ಎಲ್ಲ ತಿಳ್ಕೊಂಡವರು ಅದು ತಿಳ್ಕೊಳ್ಳಿರೋದು ಏನೂ ಇಲ್ಲ ಅಂತ ರೀತಿ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಪ್ರಧಾನ ಭಗವದ್ಜ್ಞಾನೇನ ಸರ್ವಸ್ಯ ಜ್ಞಾತಫಲತ್ವಾದಿತಿ ಭಾವ. ಪ್ರಧಾನ ಭಗವದ್ಜ್ಞಾನೇನ ಸರ್ವಸ್ಯ ಜ್ಞಾತಫಲತ್ವಾದಿತಿ ಭಾವ. ಪ್ರಧಾನವಾದ ಪರಮಾತ್ಮನ ಜ್ಞಾನದಿಂದ ಉಳಿದೆಲ್ಲ ಫಲ ತಿಳಿದಂತೆ ಲೆಕ್ಕ, ಎಲ್ಲ ತಿಳಿದಂತೆ ಲೆಕ್ಕ. ಏಭ್ಯ ತದ್ವಿದ್ವಾಂಸ ಇತ್ಯತ್ರ ಉಕ್ತ ಪ್ರಮೇಯ ಜ್ಞಾನಿಭ್ಯ. ವಿದ್ವಾಂಸರು ಅಂದರೆ ಯಾರು? ಪ್ರಮೇಯ ಜ್ಞಾನ ಇರೋರು. ಅದರ ಕೊನೆಯ ತೀರ್ಮಾನ ಮಾಡಿದ್ರೆ ಇಷ್ಟು ಅಂತ ಹೇಳಿಬಿಟ್ರು. ಪೂರ್ವೇಭ್ಯ ಅನ್ನೇ ವಿದಾಂ ಚಕ್ರು ಏಕ ವಿಜ್ಞಾನೇನ ಸರ್ವ ವಿಜ್ಞಾನಾದಿ ಪ್ರಕಾರಂ ಜ್ಞಾತವಂತಹ. ಅನ್ನೇ ಅದೇ ರೀತಿ ಪೂರ್ವೇಭ್ಯ ಅವರಿಂದ ಬೇರೆಯವರು ಕೂಡ ಹೀಗೆ ತಿಳ್ಕೊಂಡು ಹೌದು ಹೌದು ಅಂತ ಅವರು ಅವ್ರು ಹೇಳಿದರು, ತಿಳ್ಕೊಂಡು ಹಾಗೆ ಫಾಲೋ ಮಾಡ್ಕೊಂಡು ಮಾಡಿಬಿಟ್ರು. ಪರಂಪರೆ ಇದೆ, ಏಕ ವಿಜ್ಞಾನೇನ ಸರ್ವ ವಿಜ್ಞಾನ ಅನ್ನೋದು ಪರಂಪರೆಯಿಂದ ಬಂದಿರತಕ್ಕಂಥ ವಿಚಾರ. ಆದ್ದರಿಂದ ಅದನ್ನೇ ತಿಳ್ಕೊಂಡಿಲ್ಲ ಅಂದಮೇಲೆ ಯಾವ ತಪ್ಪಾಗ್ತಿತ್ತಿದ್ದು, ಏನೋ ಸ್ಪೆಷಲಾಗಿ ಹೇಳ್ತೀರಿ ಗೊತ್ತಿಲ್ಲ ಅಂದರೆ ಏನು ಮಾಡಬೇಕಾದ್ರೆ, ಔಟ್ ಆಫ್ ಸಿಲೆಬಸ್ ಕೇಳಿದಾಗಲ್ಲ ಇದು, ಯಾವುದರಲ್ಲಿದೆ ಇದು? ಪರಂಪರೆ ಬಂದು ಹೋಗಿಬಿಟ್ಟಿದೆ, ಆದರೆ ಅದನ್ನೇ ತಿಳ್ಕೊಂಡಿಲ್ಲ ಅಂದರೆ ಸರಿಯಾಗಿ ಓದಿಲ್ಲ ಅಂತ ಅರ್ಥ. ಏಕ ವಿಜ್ಞಾನೇನ ಸರ್ವ ವಿಜ್ಞಾನಾದಿ ಪ್ರಕಾರಂ ಜ್ಞಾತವಂತಹ. ಯದ್ ರೋಹಿತಮಿವ ಅಭೂತಿತಿ ತೇಜಸ ತದ್ರೂಪಮಿತಿ ತದ್ವಿತಾಂ ಚಕ್ರು ಯದು ಶುಕ್ಲಮಿವ ಅಭೂತ್ ಇತ್ಯಪಾಂ ರೂಪಮಿತಿ ಯದ್ವಿತಾಂ ಚಕ್ರು ಯದು ಕೃಷ್ಣಮಿವ ಅಭೂತ್ ಇತ್ಯನ್ನಸ್ಯ ರೂಪಮಿತಿ ತದ್ವಿತಾಂ ಚಕ್ರು ತೈರ್ ಜ್ಞಾತ ಪ್ರಕಾರಂ ಲೇಷತೋ ಅನುವದತಿ ಶ್ರುತಿ. ಅವ್ರು ಹೇಗೆ ಎಕ್ಸ್ಟೆಂಡ್ ಮಾಡ್ಕೊಂಡ್ರು ಬಂದರೆ ಸ್ವಲ್ಪ ಹೇಳ್ತಾ ಇದ್ದಾರೆ. ಯದ್ ರೋಹಿತಮಿತಿ ರೋಹಿತಮಿವ ಲೋಹಿತಮಿವಾಭೂತಿತಿ ಯತ್ ಊ ಖಲು ಅಸ್ತಿ ತತ್ ತೇಜಸೋ ರೂಪಂ ಕೆಂಪಂತೆ ಕಾಣತಕ್ಕಂಥದ್ದು ತೇಜೋರೂಪ ಸಂಭೂತಂ. ಇದರಿಂದ ಏನು ತಿಳ್ಕೋಬೇಕು? ನಾವು ಯಾವುದೇ ಪದಾರ್ಥ ನೋಡಿದಾಗ ಈ ಮೂರಲ್ಲಿ ಜನಸಂಧಾನ ಮಾಡಿಬಿಡ್ಬೇಕು. ಅಗ್ನಿ ಆದಿತ್ಯ ಇತ್ಯಾದರಲ್ಲಿ ಶುಕ್ಲ ರೋಹಿತ ಮತ್ತು ಕೃಷ್ಣ, ಮೂರರಲ್ಲಿ ಹೇಗೆ ಮಹಾರಶ್ಮಿ ಪ್ರಾಣದೇವರು ಮತ್ತು ಸುರ್ದ್ರದೇವರು ವ್ಯಾಪಾರವನ್ನು ಕಂಡಿವೋ ಅದೇ ರೀತಿ ಯಾವುದೇ ಮೂರು ಇರಲೇಬೇಕಿತ್ತು ಅಂತ ತಿಳ್ಕೊಂಡ್ಬಿಟ್ಟಾಗ ಎಲ್ಲ ತಿಳ್ಕೊಂಡಂತೆ ಲೆಕ್ಕ. ಅದು ಪ್ರಧಾನ ಇವು. ಆಕಾಶವಾಯಿ ಯಾಕೆ ಸೇರಿಸಲಿಲ್ಲ? ತೇಜೋ ಅಭರಣ ಜಾತ್ರೆ ತೊಗೊಂಡ್ರೆ ಅಂದರೆ ಅವು ಅಮೂರ್ತ ಪದಾರ್ಥಗಳು, ಇವು ಮೂರ್ತ ಇವು, ಆದ್ದರಿಂದ ಸರಿ ಹೋಯ್ತು. ಯದ್ ವಿಜ್ಞಾತಮಿವ ಅಭೂತಿ ತೇತಾಸಾಮೇವ ದೇವತಾನಾಂ ಸಮಾಸಃ ಇತಿ ತೇಜೋ ರೋಹಿತಮಿವ ಊಖಲು ಅಸ್ತಿ ತತ್ ತೇಜಸೋ ರೂಪಂ ತೇಜೋರೂಪ ಸಂಭೂತಂ ತೇಜೋದೇವ್ಯಧೀನಂಚ. ತೇಜೋರೂಪದಿಂದ ಹೊಂದಿದೆ, ತೇಜೋದೇವಿಯಾದ ಮಹಾಲಕ್ಷ್ಮಿಯ ಅಧೀನದಲ್ಲಿದೆ. ಅದಕ್ಕೆ ಶ್ರೀದೇವ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಎಂಬುದು ಅರ್ಥ ಆಯಿತು. ಯಾತಕ್ಕೆ ಬಂದಿರುತ್ತೆ ಅವ್ರದ್ದು ಸ್ಟೇಜ್ ಇಲ್ಲ, ಒಂದು ಸ್ಟೇಜಲ್ಲಿ ನಮ್ಮಲ್ಲಿ ಮನಸ್ಸಾಗಿದೆಯಲ್ಲ ಹಾಗೆ. ಇವತ್ತು ಪ್ರಾಣದೇವರಿದ್ದರೆ ಕೆಲಸ ಆಗುತ್ತೆ ಮತ್ತು ರುದ್ರದೇವರು ಕೂಡ ಇದ್ದಾರಲ್ಲ, ಅವ್ರಿಗೆ ಅವರು ಅಧೀನರಾಗಿದ್ದಾರೆ ಎಂಬ ನಿಜ. ಉಳಿದ ಎಲ್ಲ ಇಂದ್ರಿಯಗಳಿಗೆ ಅಧಿಪತಿ ಯಾರು? ಮನಸ್ಸು. ಅದು 11 ಇಂದ್ರಿಯ 10 ಇಂದ್ರಿಯಗಳಲ್ಲಿ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇರೋದು ಯಾರು? ಮನಸ್ಸಿಗೆ. ರುದ್ರದೇವರು ಅದೊಂದಿಲ್ಲ ಅಂದರೆ ಉಳಿದ 10 ಇಂದ್ರಿಯನು ಹೋದಾಗ ಲೆಕ್ಕ. ಆದ್ದರಿಂದ ರುದ್ರದೇವರ ಸ್ಥಾನ ಇದೆ. ಅದು ತ್ರಿಮೂರ್ತಿಗಳಲ್ಲಿ ಒಬ್ಬರು ಅಂತ ಕೌಂಟ್ ಆಗಿರೋದು ಅದಕ್ಕೇನೆ, ಅವರು ತ್ರಿಮೂರ್ತಿಗಳಲ್ಲಿ ಒಬ್ಬರು ಅಂತ ಆಗಿರೋದ್ರಿಂದ ಏನು ಸಂಶಯ ಇಲ್ಲ. ಮತ್ತು ವಿಶೇಷವಾಗಿ ವಾಯುದೇವರ ಸನ್ನಿಧಾನ ಅವರಲ್ಲಿ, ವಾಯುದೇವರಲ್ಲಿ ಲಕ್ಷ್ಮೀ ಸನ್ನಿಧಾನ, ಇದೆಲ್ಲ ಒಂದಕ್ಕೊಂದು ಲಿಂಕ್ ಇರೋದ್ರಿಂದ ಪ್ರಾಧಾನ್ಯ ಇದೆ. ಇಂದ್ರಾದೇವತಾಪೇಕ್ಷೆಯ ಆ ಮಾತು ಸತ್ಯ. ಊ ಖಲು ಅಸ್ತಿ ತತ್ ತೇಜಸ್ವರೂಪಂ ತೇಜೋರೂಪ ಸಂಭೂತಂ ತೇಜೋ ದೇವ್ಯಧೀನಂಚೇತಿ ತದ್ವಿದಾಂ ಚಕ್ರೋರಿತ್ಯರ್ಥ ಯದು ಶುಕ್ಲಮಿತ್ಯಾದಿ ವಾಕ್ಯದ್ವಯಮಿ ಏವಂ ಧ್ಯೇಯಂ ಇವ ಶಬ್ದೋ ಅಮುಖ್ಯತ್ವ ದ್ಯೋತಕಃ. ಇವರು ಅಮುಖ್ಯ ಅಂತ ಉಳಿದೆಲ್ಲ ಕೂಡ ಅಮುಖ್ಯ. ಮಹಾಲಕ್ಷ್ಮಿ ತೇಜಸ್ಸು ಅಂದರೆ ಮಹಾಲಕ್ಷ್ಮಿಗೆ ಮುಖ್ಯ, ಉಳಿದೊಳ್ಳೆ ತೇಜಸ್ಸು ಅಂದರೆ ಅಮುಖ್ಯವಾದ ತೇಜಸ್ಸು. ಅದು ಯದ್ವಿಜ್ಞಾತಂ ಯದು ವಿಜ್ಞಾತಂ ಇವ ಅಭೂದಿತ್ತೇ ತಾಸಾಮೇವ ದೇವತಾನಾಂ ಸಮಾಸ ಇತಿ ತದ್ವಿಧಾಂ ಚಕ್ರುಃ ಯಥಾತು ಖಲು ಸೌಮ್ಯ ಇಮಾಸ್ತಿಸ್ರೋ ದೇವತಾಃ ಪುರುಷಂ ಪ್ರಾಪ್ಯ ತ್ರಿವೃತ್ತೇಕೈಕಾ ಭವತಿ ತನ್ಮೇ ವಿಜಾನೀಹೀತಿ. ಯದು ಯತ್ಖಲು ಅವಿಜ್ಞಾತಮಿವ ತೇಜಪ್ರಭೃತ್ಯಾತ್ಮಕತ್ವೇನ ಸ್ಫುಟಂ ಅವಿಜ್ಞಾತಮಿವ ಅಭೂ ತದಪ್ಪೇತಾಸಾಂ ತೇಜೋವನ್ನ ದೇವತಾನಾಂ ಸಮಾಸ ಇತಿ ಸಂಕ್ಷೇಪಃ ಸಮುದಾಯ ಇತಿ ತತ್ ವಿಧಾಂಚಕ್ರರಿತ್ಯರ್ಥಃ. ಪದಾರ್ಥಗಳು ಸ್ಪಷ್ಟವಾಗಿ ಇವು ಕಂಡಾಗ ಅನುಸಂಧಾನ ಮಾಡೋದೊಂದು, ಅದು ಕಾಣಲಿಲ್ಲ ಹೋದಲ್ಲೋ ಇಷ್ಟು ಜನ ತಿಳ್ಕೊಂಬಿಟ್ರೆ ಆಗೋದು. ಪ್ರತಿಯೊಂದರಲ್ಲಿ ವ್ಯಾಪಾರ ಇದೆ ತಿಳ್ಕೊಂಡು ಕೂಡ ಏನು ತಿಳ್ಕೊಂಡಾಗಾಯ್ತು ಅಲ್ಲಿಗೆ ತಿಳ್ಕೊಂಡಾಗತ್ತೆ. ಸಿನಿಮಾ ನೋಡಿದ್ದಿಲ್ಲ ಫಸ್ಟು, ಸಿನಿಮಾ ನೋಡಿಬಿಟ್ಟು ಆಮೇಲೆ ಸಿನಿಮಾ ಏನು ಗೊತ್ತಾಯ್ತು ಸಿನಿಮಾ ಹೇಗಿರುತ್ತೆ ಅಂತ ಹೇಳಿಬಿಟ್ಟ. ಪಿಕ್ಚರ್ ಬೇರೆ ಇರಬಹುದು, ಬಟ್ ಸಿನಿಮಾ ನೇಚರ್ ಗೊತ್ತಾಯ್ತು, ಸಿನಿಮಾ ಅಂದರೆ ಹೀಗಿರುತ್ತೆ ಅಂತ ಅರ್ಥ. ಅದೇ ರೀತಿ ಕಥೆ ಒಂದತ್ತು ಅಂತೆ, ಕಥೆ ಅಂದರೆ ಹೀಗಿರುತ್ತೆ, ಕಾದಂಬರಿ ಅಂದರೆ ಹೀಗಿರುತ್ತೆ, ಮಹಾಕಾವ್ಯ ಹೀಗೆ, ನಾಟಕ ಹೀಗೆ ಅಂತ ಹೇಗೆ ಗೊತ್ತಾಗುತ್ತೋ, ಯಾವುದೇ ಸೃಷ್ಟಿ ನೋಡಿದಾಗ ನಾರಾಯಣನ ವ್ಯಾಪಾರ ಮೂರ್ಜನದ ವ್ಯಾಪಾರ ಇದ್ದೇ ಇರುತ್ತೆ ಎಂಬುದನ್ನು ತಿಳ್ಕೊಂಡ್ರೆ ಸರಿ. ಇಲ್ಲಿ ಲಕ್ಷ್ಮೀದೇವಿ ನಾರಾಯಣ ಸರಿ ಹೋಯಿತು, ಆಮೇಲೆ ವಾಯುದೇವರು ಹೇಳಿದರೆ ಬ್ರಹ್ಮದೇವರು, ರುದ್ರದೇವ್ ಹೇಳಿದ್ದಕ್ಕೆ ಇವರು. ಸೊ ತ್ರಿಮೂರ್ತಿಗಳ ವ್ಯಾಪಾರ ಬಂತು, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಏನು ಹೇಳ್ತೇವೆ ಅದು ಮೂರು ಸೇರಿದಂತೆ ಆಯಿತು. ಇಷ್ಟು ಹೇಳಿ ಮುಂದೆ ಮುಂದಿನ ಖಂಡ ಅಷ್ಟಕ್ಕೆ ಭಾಷೆ ಇದೆ. ಈಗ
ದೇವತಾ ಹರಿಣ ಆಹಾ ತಾಯಂ ಪ್ರಾಚೀನ ಶಾಲೋಪಮನ್ಯವ. ಮುಂದೆ ಹಾ ಇಲ್ಲಿದೆ, ಪ್ರಾಣಶ್ಚಕ್ಷುಸ್ತಥಾದಿತ್ಯೇಕಾ ದೇವತಾ ಸ್ಮೃತ. ಅಲ್ಲಿಂದ ಪ್ರಾಣೇ ತೃಪ್ಯತಿ ಚಕ್ಷುಸ್ತೃಪ್ಯತಿ ಇನ್ನು ಹಿಂದೆ 507. ಹಾಂ ರೈಟ್. ಅಥೋ ಯಲ್ಲೋಹಿತಂ ರೂಪಂ ಶ್ರೇಯಸ್ತದ್ರೂಪ ಸಂಭವಂ. ಲೋಹಿತ ರೂಪವೆಲ್ಲ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಬಂದಿದ್ದು, ಅಧೀನದಲ್ಲಿರೋ ಎರಡೆರಡು ಅನುಗ್ರಹ ಮತ್ತು ಆಧೀನ್ಯ. ಯುಕ್ಲಂ ವಾಯುಜಂ ವಿದ್ಯಾ, ಯಾವುದು ಶುಕ್ಲನೋ ಅದು ವಾಯುದೇವರಿಂದ ಬಂದಿರೋದು. ಕೃಷ್ಣಂಚೈವ ಶಿವೋದ್ಭವಂ, ಕಪ್ಪು ಭಾಗ ಎಲ್ಲ ಶಿವನಿಂದ ಬಂದಿರೋದು. ತಸ್ಮಾದ ಅಗ್ನಿರ್ಯತೃತ್ವಂ ಅಗ್ನಿನಾಮಕ ಅಗ್ನಿನಾಮ ಪ್ರವರ್ತಕಂ. ಆದ್ದರಿಂದ ಅಗ್ನಿಗೆ ಅತೃತ್ವ ಅಂತಿದೆ, ಅದು ಅಗ್ನಿನಾಮಕ ಪ್ರವರ್ತಕತ್ವ. ಅಗ್ನಿಗೆ ಅಗ್ನಿ ಅಂತ ಹೇಳಿದ್ರೆ ಅದಕ್ಕೆ ಬಂತು ಅತೃತ್ವಾತ್ ಅಗ್ನಿ, ಸುಟ್ಟು ಏನು ಕೊಟ್ಟರು ಸುಂದ ಸುಟ್ಟಾಕ್ಬಿಡುತ್ತೆ ಅಗ್ನಿ. ಲಕ್ಷ್ಮ್ಯಾದಿ ದೇವತಾನಾಂ ತನ್ನೈವ ಅಗ್ನೇರ್ ಅಗ್ನಿತಾ ತತಃ. ಈ ಸಾಮರ್ಥ್ಯ ಇರೋದು ಯಾರಿಗೆ? ಮೇಲಿನವರಿಗೆ. ಈ ಸಾಮರ್ಥ್ಯ ಅವರಿಂದ ಬಂದಿರೋದ್ರೆ ಅಧಿಕಾರದಲ್ಲಿದ್ದ ಎಲ್ಲ ಮಾಡಿದ, ಅವನು ಸಸ್ಪೆಂಡು ರಿಟೈರ್ ಆದ, ಮುಂದೆ ಸ್ಟಾಪ್ ಆಯ್ತಲ್ಲ, ಅಧಿಕಾರ ಅಂಬೋದು ಏನಾಯ್ತು ಅಲ್ಲಿಗೆ ಹೊರಟೋಯ್ತು. ಅವನೇನು ಮಾಡಿದ್ರಿ, ಅದು ಆ ಅಧಿಕಾರದಿಂದ ಮಾಡೋ ಕೆಲಸ ಈಗ ಮಾಡೋಕ್ಕೆ ಬರೋದಿಲ್ಲ. ಅಗ್ನಿ ಹಾಗೆ ಅತೃತ್ವ ಅನ್ನೋ ಏನು ಗುಣ ಇದೆ ಇವರ ಅಧೀನದಲ್ಲಿರೋದ್ರಿಂದ ಅವ್ರು ಅದು ಬಿಟ್ಟರು ಅಂದರೆ ಅಗ್ನಿ ಅಗ್ನಿಯತ್ವ ಹೊರಟೋಯ್ತು. ಮುಖ್ಯ ಈ ಆದರೆ ದೇವರು ದೇವತೆಂದಾರು ಹೋಗುತ್ತಾ ವಿಷ್ಣುದು ಎಂದು ಬಂದಿದ್ರೆ ತಾನೇ ಹೋಗ್ಲಿಕ್ಕದು. ಅಗ್ನಿಗೆ ಅಗ್ನಿತ್ವ ಬಂತು, ಅಗ್ನಿತ್ವ ಹೋಯಿತು. ದೇವರಿಗೆ ಏಕೋ ನೈಕ, ಆದ್ದರಿಂದ ಎಂದೂ ಕೂಡ ಬರೋದೂ ಇಲ್ಲ ಹೋಗೋದಿಲ್ಲ, ನಿತ್ಯವಾದದ್ದು. ಅದು ಯಾರಿಗೆ? ಈ ತೇಜಸ್ ಸೃಷ್ಟಿ ಏನು ಹೇಳಿದಿರಿ ಈಗ? ತತ್ತೇಜೋ ಐಕ್ಷತ ಅಂತ ಶುರುವಾಯಿತು. ಲಕ್ಷ್ಮೀದೇವಿಯ ರೋಲ್ ಇದೆ ನಿರ್ಣಯದಲ್ಲಿ ಕೂಡ, ಅದಕ್ಕೆ ಹೇಳಿದ್ದು ಮಾಯಾ ಜಯ ಕೃತಿ ಶಾಂತಿ ಅಂತ ಹೇಳಿದ್ರಿಂದ ಅವ್ರ ರೋಲ್ ಇದ್ದೇ ಇದೆ. ಅದು ಲಕ್ಷ್ಮೀ, ಲಕ್ಷ್ಮೀ ಅಂದರೆ ಪ್ರಕೃತಿಗೆ ಅಭಿಮಾನಿ ದೇವತೆ, ಮೂಲ ಜಲದ ಪ್ರಕೃತಿಗೆ. ನಾರಾಯಣ ಪುರುಷ, ಅವ್ರು ಬರಲೇಬೇಕು, ಅವರು ಬಂದರೆ ಮುಂದೆ ಸೃಷ್ಟಿ ಪ್ರಸಂಗನೇ ಬರೋದಿಲ್ಲ. ಆದ್ದರಿಂದ ಅದು ಹೇಳಲೇಬೇಕು. ಎಲ್ಲೆಲ್ಲಿ ಹೇಳಿಲ್ಲ ಅಂಡರ್ಸ್ಟುಡ್ ಅಂತ ಅರ್ಥ. ಎಲ್ಲೆಲ್ಲಿ ನಾರಾಯಣ ಮಾಡ್ತಾನೆ ಅಂತ ಹೇಳ್ತಾರೋ ಅಲ್ಲಿ ಇಬ್ಬರು ಸಮಾನ ಜೊತೆಗಿರೋದ್ರಿಂದ ಇಬ್ಬರು ಕೂಡ ಏನು ಹೇಳಬೇಕಲ್ಲಿ. ಲಕ್ಷ್ಮೀ ಪ್ರತ್ಯೇಕ ಪಂಚಭೇದ ಹೇಳ್ತಾರೆ, ಲಕ್ಷ್ಮೀ ಸೇರಿಸೇ ಇಲ್ಲ ಅದರೊಳಗೆ, ಈಶ್ವರ ಕೋಟಿಯಲ್ಲಿ ಸೇರಿಬಿಡ್ತಾರೋ. ಈಶ್ವರ ಕೋಟಿಯಲ್ಲಿ ಸೇರೋದ್ರಿಂದ ಮತ್ತೆ ಹೇಳಬೇಕಾಗಿಲ್ಲ. ಸೇರಿಸಿ ಹೇಳಿದ್ರೆ ಏನಾಗ್ತಿತ್ತು ಭೇದ? ಇನ್ನೂ ಜಾಸ್ತಿ ಆಗಿಬಿಡೋದು. ಐದು ಭೇದ ತಿಳ್ಕೊಳ್ಳೋದೇ ಕಷ್ಟ, ಇನ್ನೇನಾಗ್ತಿತ್ತು ಅವರಿಗೆ ಕಾಂಪ್ಲಿಕೇಟ್ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ಲಿಮಿಟ್ ಮಿನಿಮೈಸ್ ಮಾಡಿ ಹೇಳಿಬಿಡುತ್ತೆ. ಕ್ಲಾಸಿಫಿಕೇಶನ್ ಮಾಡೋ ಉದ್ದೇಶ ಏನು? ಕಡಿಮೆ ಆಗಿರಬೇಕು, ತಿಳ್ಕೊಳ್ಳೋ ಅನುಕೂಲ ಇರಬೇಕು. ಕ್ಲಾಸಿಫಿಕೇಶನ್ ತುಂಬ ದೊಡ್ಡದಾಗಿಬಿಟ್ರೆ ಇಲ್ಲಿ ಎಷ್ಟು ಜನ ಇದ್ದಾರೆ ಎಣಿಸೋದ್ಕೊಂಡ್ಬಿಟ್ಟ, ಎರಡು ವೆರೈಟಿ ಅಂತ ತಕ್ಷಣ ಸಾಲ್ವ್ ಆಗೋಯ್ತು. ಆಫೀಸ್ಗೆ ಹೋಗ್ತಾರೆ ಸ್ಟಾಫ್ ಹತ್ತಿರ ಕೇಳೋದು, ಸ್ಟೂಡೆಂಟ್ಸು ಸ್ಟಾಫು, ಸ್ಟಾಫರ್ ಟೀಚಿಂಗು ನಾನ್ ಟೀಚಿಂಗು, ಒಂದು ಕ್ಲಾಸ್ ಮುಗಿದೋಯ್ತಲ್ಲಿ. ಆ ರೀತಿ ಮಾಡಿದ್ರೆ ಎಷ್ಟು ಸುಲಭ, ಅದು ಎಲ್ಲ ಹೇಳ್ತಾ ಕುತ್ಕೊಂಡ್ಬಿಟ್ರೆ ಕೊನೆ ಎಲ್ಲ ಮೊದಲಿಲ್ಲ. ಅದಕ್ಕೆ ಅರ್ಥ ಆಯ್ತಾ? ಕ್ಲಾಸ್ ಮಾಡಿ ಒಂದು ಕ್ಲಾಸಿಫಿಕೇಶನ್ ಮಾಡೋ ಉದ್ದೇಶನೇ ಅದು, ಇಲ್ಲೂ ಹಾಗೇನೆ. ತಸ್ಮಾತ್ ಅಗ್ನೇಹಿ ಅತೃತ್ವ ಅಗ್ನಿನಾಮ ಪ್ರವರ್ತಕಂ. ಲಕ್ಷ್ಮ್ಯಾದಿ ದೇವತಾನಾಂ ತನ್ನೈವ ಅಗ್ನೇರ್ ಅಗ್ನಿತಾ ತತಃ ಮುಖ್ಯವೀವಂ ಆದದಾನತ್ವಂ. ಆದಿತ್ಯ ಅಗ್ನಿಯ ವಿಶಿಷ್ಟ ಗುಣ ಅತೃತ್ವ, ಸೂರ್ಯನ ವಿಶಿಷ್ಟ ಗುಣ ಆದದಾನ, ಆದಾನಾತ್ ಆದಿತ್ಯ.
ಆದಾನುಗುಣ ಇಲ್ಲಿಂದ ಬಂತು, ಮತ್ತೆ ಇವು ಮೂರ್ಜನದಿಂದ ಬಂತದ್ದು, ಸೂರ್ಯನ ಬರ್ತಿರಲಿಲ್ಲ. ತದುದ್ಭವಂ ಅಥ ಆದಿತ್ಯ ನಾಮ ಈಶಾಂ ನೈವ ಆದಿತ್ಯಸ್ಯ ಮುಖ್ಯತಃ. ಹೀಗಾಗಿ ಆದಿತ್ಯನೇ ಮುಖ್ಯವಾಗಿ ಬರಲಿ. ಎಲ್ಲ ಬ್ರಹ್ಮಸೂತ್ರಕ್ಕೆ ಅರ್ಥ ಇದು. ಎಲ್ಲ ಪದಗಳು ಶಬ್ದಗಳು ಪರಮುಖ್ಯವೃತ್ತಿಯಿಂದ ಯಾರನ್ನು ಹೇಳೋದು? ನಾರಾಯಣನ ಅಂತ ಹೇಳೋದಕ್ಕೆ ಇವೆಲ್ಲ ಇನ್ನು ಎಲ್ಲ ಯಾವ ಶಾಸ್ತ್ರವನ್ನು ಬ್ರಹ್ಮಸೂತ್ರನೇ ಅದು ಅನ್ವಯ ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು ಅಷ್ಟೇ. ಯಾವ ಭಾಗ ಬಂದಿದೆ ಸೃಷ್ಟಿಯಾದ ಸಮನ್ವಯ ಮಾಡಿದರೆ ಸಮನ್ವಯ ಅಧ್ಯಾಯ, ವಿರೋಧ ಪರಿಹಾರ ಮಾಡಿ ವಿರೋಧಾಧ್ಯಾಯ, ಸಾಧನ ಭಾಗ ಎಲ್ಲ ಸಾಧನಾಧ್ಯಾಯ. ಮತ್ತೆ ಸಾಧನವಾಗಿ ಎಲ್ಲೇ ಬಂದಿರಲಿ ಸಾಧನ ಆಗಿ ಸೇರ್ಕೊಂಡು ಹೋಗ್ಬಿಡೋದು. ಫಲ ಹೇಳಿದ ಎಲ್ಲೂ ಎಲ್ಲ ಫಲಶ್ರುತಿ ಅದಕ್ಕೆ ಸೇರುತ್ತೆ ಫಲಾಧ್ಯಾಯಕ್ಕೆ. ಹೀಗೆ ಎಲ್ಲ ಇಡೀ ಜಗತ್ತಲ್ಲಿ ಎಲ್ಲ ಎಲ್ಲದಾದರೂ ಕೂಡ ನಾಲ್ಕು ರಿಲೀಸ್ ಆಗೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಇಲ್ಲಿ ತೋರಿಸ್ತಾರೆ ಅದು. ಅದಕ್ಕೆ ಬ್ರಹ್ಮಸೂತ್ರಕ್ಕೆ ಅಷ್ಟು ಮಹತ್ವ ಯಾತಕ್ಕೆ ಬಂತು ಅಂದರೆ ಅನಲೈಸ್ ಮಾಡಿದ ರೀತಿಯೇ. ನಾಲ್ಕು ಅಧ್ಯಾಯದ ಹೆಸರು ಸರಿಯಾಗಿ ಅರ್ಥ ಮಾಡಿಕೊಂಡ್ರು ಕೂಡ ಒಂದು ಜಗತ್ತಿನ ಅರ್ಥ ಮಾಡ್ಕೊಂಡಾಗಲೇ ಎಲ್ಲ ವೇದಗಳು ಹೇಗೆ ಓದಬೇಕು ಅಂತ ತೋರಿಸ್ಕೊಟ್ಬಿಡ್ತಾರೆ. ನಾಲ್ಕು ಅಧ್ಯಾಯ ನಾಲ್ಕು ಪಾದ ಪ್ರತಿ ಸೂತ್ರ, ಆಮೇಲೆ ಆ ಬ್ರಹ್ಮಸೂತ್ರ ಅನ್ನೋ ಪದದಿಂದನೇ ನಾರಾಯಣ ಎಲ್ಲ ವೇದ ಪ್ರತಿಪಾದ್ಯ ಪದ ಬಂದು ಹೋಯ್ತು ಅಲ್ಲಿ. ಆ ಪದದ ಹೆಸರಲ್ಲೇ ತಿಳಿಸಿಬಿಡ್ತಾರೆ. ಟಾಪಿಕ್ನಲ್ಲಿ ಕೆಮಿಸ್ಟ್ರಿ ಅಂದ ತಕ್ಷಣ ಪುಸ್ತಕದಲ್ಲಿ ಏನಿದೆ ಗೊತ್ತಾಗಿಬಿಡಬೇಕು. ಬ್ರಹ್ಮಸೂತ್ರ ಎಲ್ಲದೂ ತೀರ್ಮಾನ ಮಾಡಬೇಕು ಅಂತ ಹೇಳಿದರೆ ಪರಮಾತ್ಮನನ್ನು ಮುಖ್ಯಾರ್ಥ ಅಂತ ತಿಳ್ಕೊಳ್ಳೋದೇ ಸೂತ್ರ ಇದ್ದಾಗಲೇ. ಸೂತ್ರ ಫಾರ್ಮುಲಾ, ಏನು ಫಾರ್ಮುಲಾ? ಏನೇ ಬಂದರೂ ಆರೋಗ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ. ಇದೇ ಸೂತ್ರ. ಈ ಸೂತ್ರ ತಿಳ್ಕೊಂಬಿಟ್ರೆ ಮುಗಿದು. ಉಳಿದೆಲ್ಲ ಹೇಗೆ ಅಂದರೆ ಅನ್ವಯ, ಅದಿಷ್ಟು ಸಮನ್ವಯ ಅವಿರೋಧ ಆಮೇಲೆ ಸಾಧನ ಮತ್ತು ಫಲ. ಅದರಲ್ಲಿ ಮತ್ತೆ ಸಬ್ ಡೀಟೇಲ್ಸ್ ಎಲ್ಲ ಕೂಡ ಅನ್ಯತ್ರ ಪ್ರಸಿದ್ಧ, ಉಭಯತ್ರ ಪ್ರಸಿದ್ಧ, ನಾಮ ನಾಮಾತ್ಮಕ ಲಿಂಗಾತ್ಮಕ ಅನ್ಯತ್ರೈವ ಪ್ರಸಿದ್ಧ, ಅವೆಲ್ಲ ವೆರೈಟಿಗಳು ಮಾಡ್ತಾ ಹೋಗ್ತಾರೆ. ಅದು ಮಾಡಿದ್ಯಾರು? ಅದು ಮಾಡಿದ್ಯಾರು? ಜೀವಿನಿಗಳು. ಸೊ ಪರ್ಫೆಕ್ಷನ್ ಇವರಿಗೆ, ಇವ್ರ ಪರ್ಫೆಕ್ಷನ್ ಇಲ್ಲ ಅಂತ ಅರ್ಥ. ಅರ್ಥ ಆಯ್ತಾ? ಅದಕ್ಕೆ ಏನು ಮಾಡ್ತಾರೆ, ದೊಡ್ಡ ಡಾಕ್ಟರ್ ಅಂತ ಒತ್ತಿರ್ತಾರೆ. ಅದರ ಪ್ರಸಂಗ ಬಂದುಬಿಟ್ಟಾಗ ಇಬ್ಬರು ಇದ್ರು ಕೊಡೋರು, ಅವರಿಲ್ಲ ಅಂದ್ಬಿಟ್ರೆ ಒಂದು ಸಲ ಏನೋ ಆಗಿಬಿಡುತ್ತೆ ಅವ್ರಿಗೆ. ಅವ್ರು ನೋಡಿದ್ದಾರೆ ಅಂತ ಅವ್ರು ಹೇಳಿದಾರೆ ಅಂದ್ರೆ ಸಮಾಧಾನ. ಇಲ್ಲಿ ಬಿಡ್ರಿ, ಅಯ್ಯೋ ಇಲ್ಲ ಅದು ಮಾಡಬೇಕಾಯ್ತು, ಅವ್ರು ಮಾಡಬೇಕಾಯ್ತು ಅನ್ಕೋತಾನೆ ಇರ್ತಾರೆ. ಭಾರಿ ಚೆನ್ನಾಗಿ ಮಾಡಿದ್ರು ಅವ್ರ ಇನ್ನೂ ಚೆನ್ನಾಗಿ ಮಾಡ್ತಿದ್ರು, ಆ ತಲೆ ಕೂತ್ಬಿಡುತ್ತೆ. ಕೆಡಿಸಿದ್ರೆ ಅಂತ ಕತೆ ಮುಗೀತು, ಅವರಿದ್ರೆ ಕೆಡಿಸ್ತಿದ್ದಿಲ್ಲ ಅಂತ. ಅದಕ್ಕೆ ಯಾವಾಗಲೂ ಮುಖ್ಯರ ಕಡೆ ಗಮನ ಹೋಗೋದು ಪದ್ಧತಿ ಅದು. ಸೊ ವೇದವ್ಯಾಸರ ಪರ್ಫೆಕ್ಷನ್ ಯಾರಿಗಿಲ್ಲ ಅಂತಾಯ್ತು? ಇಲ್ಲ, ಅದೊಂದು ಒಂದು ರೀತಿ ಲಿಮಿಟೇಷನ್. ಅದು ದೋಷ ಅಲ್ಲ, ಗುಣ ಅದು. ಉಳಿದವರಿಗೆ ದೇವರ ಯೋಗ್ಯತೆ ಇಲ್ಲ ಅಂದ್ರೆ ಏನರ್ಥ ಅದಕ್ಕೆ? ಅದು ಲಿಮಿಟೇಷನ್ ಅಷ್ಟು ಅಂತ ಅರ್ಥ. ಅದು ದೋಷ ಅಲ್ಲ, ಅವ್ರಿಗೆ ಕೆಪಾಸಿಟಿನೇ ಅಷ್ಟು. ಅದು ದೋಷ ಸ್ವರೂಪ ಘಟಿತವಾದ್ದರಿಂದ ತಪ್ಪು ತಿಳ್ಕೊಂಡೋಗಿ ಹೋಗಬಾರ್ದು. ರುದ್ರದೇವರು ವಾಯುದೇವರಿಂದ ಕಡಿಮೆ ಅಂದ ತಕ್ಷಣವೇ ಅದು ಗುಣನ ಅದು. ಯಾಕೆ ಅವ್ರು ಅಷ್ಟೊಂದು ಒಪ್ಕೋತ, ಅವರೇ ಒಪ್ಕೋತಾರೆ ಆ ಮಾತನ್ನು ಹೌದು ಅಂತ ಹೇಳ್ತಾರೆ. ಅದು ದೋಷ ಅಲ್ಲ. ಅದು ಮುಖ್ಯೈವಂ ಆದದಾನತ್ವಂ ಆದಿತ್ಯಸ್ಯ ತದುದ್ಭವಂ ಅಥ ಆದಿತ್ಯನಾಮೈಷಾಂ ನೈವ ಆದಿತ್ಯಸ್ಯ ಮುಖ್ಯತಃ ಯಚ್ಚಂದ್ರಸ್ಯ ಆಹ್ಲಾದಕತ್ವಂಚ ತತ್ತೇಷಾಂ ಚಂದ್ರತಾ ತಥಾ. ಚಂದ್ರನಿಗೆ ಆಹ್ಲಾದಕತ್ವ ಗುಣ ಇದೆ. ಚಂದ್ರನು ಬೆಳೆದಿಂಗಳು ಹಾಯ್ ಅನ್ಸುತ್ತೆ ನೋಡಿದ ತಕ್ಷಣ. ಅದಕ್ಕೆ ಆಚಾರ್ಯ ಸ್ವರಮೂಲ ಓದ್ತಿರಲಿಕ್ಕೆ ಹಾಯ್ ಅನ್ಸುತ್ತಲ್ಲ, ಅದಕ್ಕೆ ಟೀಕಾರ ಹೇಳಿದ್ರು. ದಸತು ಶ್ರೀಮದ ಆನಂದ ತೀರ್ಥೇಂದ್ರನೋ ಹೃದಂಬರೆ ಯತ್ವಚ ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಗ್ರಂಥನೆ. ಆ ಚಂದ್ರ ಹೊರಗಿನ ತಾಪ ಮಾತ್ರ ಕಡಿತಾನಷ್ಟೇ, ಸ್ವಾಂತ ಸಂತಾಪ ಶಾಂತ ಮನಸ್ಸಿನ ತಾಪನೇ ಕಳೆದು ಬಿಡ್ತಾರೆ ಅಂಥೇಳಿ ಆಹ್ಲಾದಕತ್ವ ಗುಣ ತಗೊಂಡ್ರಲ್ಲಿ. ಚಂದ್ರನಲ್ಲಿ ಕಾಣಬೇಕಾದ ಗುಣ ಆಹ್ಲಾದಕತ್ವ. ಆನಂದ ಸಹಿ ಮಧ್ವಶಾಸ್ತ್ರ ಮಾಕರಣಯನ್. ಏನೇನೋ ಓದಿ ತುಂಬ ದುಃಖಪಟ್ಟಿದ್ರು, ಆಚಾರ ಶಾಸ್ತ್ರ ಕೆಡಿತಷ್ಟು ಏನಾಯ್ತು ಅವರಿಗೆ, ಮನಸ್ಸು ಸಂತೋಷ ಆಗಿದೆ. ಅದಕ್ಕೆ ಅದೇ ಚಂದ್ರನ ಗುಣ. ಯಚ್ಚಂದ್ರಸ್ಯ ಚಂದ್ರ ಆದ ಆಹ್ಲಾದಕತ್ವಂಚ ತತ್ತೇಷಾಂ ಚಂದ್ರತಾ ತಥಾ ವಿದ್ಯುತ್ ವಿದ್ಯೋತನಂ ಚೈಷ. ವಿದ್ಯುತ್ ಏನು ಹೊಡೆಯುತ್ತಲ್ಲ ಅದು ಈ ಮೂರರ ಅಧೀನೇ. ತತಸ್ಥೇ ಸರ್ವನಾಮಿನಃ. ಹೀಗಾಗಿ ಇದರಲ್ಲಿ ಹೊಸ ವಿಷಯ ಏನು ಗೊತ್ತಾಯಿತು ಅಂದರೆ, ಎಲ್ಲರಲ್ಲೂ ಮೂರು ಇದ್ದೇ ಇರೋದ್ರಿಂದ, ಮೂರರಲ್ಲಿ ಎಲ್ಲರೂ ಇರೋದ್ರಿಂದ ರುದ್ರದೇವರು ಎಲ್ಲ ನಾಮ ಅರ್ಥ ಮಾಡೋಕ್ಕೆ ಬರುತ್ತೆ. ಅದಕ್ಕಿಂತ ಮೇಲೆ ಪ್ರಾಣದೇವರು ಮಾಡೋಕ್ಕೆ ಬರುತ್ತೆ, ಅದಕ್ಕಿಂತ ಮೇಲೆ ಮಹಾಲಕ್ಷ್ಮಿ ಮಾಡೋಕ್ಕೆ ಬರುತ್ತೆ, ಆಮೇಲೆ ನಾರಾಯಣ ಮಾಡೋಕ್ಕೆ ಬರುತ್ತೆ. ಈ ರೀತಿ ಕ್ರಮ. ಕೆಳಗಿನವರು ಎಲ್ಲ ಮಾಡೋಕ್ಕೆ ಬರೋದಿಲ್ಲ, ಯಾತಕ್ಕೆ? ಆ ಕೆಪಾಸಿಟಿ ಇಲ್ಲ ಅಂತಿದ್ದರೆ ನಿಂತು ಹೋಯ್ತಾರೆ. ತಥೈವ ಸರ್ವರೂಪಂಚ. ಇನ್ಚಾರ್ಜ್ ಕೊಡಬೇಕಾದ್ರೆ ಅಟೆಂಡೆಂಟ್ ಇನ್ಚಾರ್ಜ್ ಕೊಟ್ಟು ಹೋಗ್ತಾರೆ. ಯಾರಾದರೂ ಕೂಡ ಇನ್ಚಾರ್ಜ್ ಕೊಡಿ, ಯಾರಿಗೆ ಕೊಡ್ತಾರೆ? ಆ ಕೇಡರ್ ಇರ್ಬೇಕು. ಕೇಡರಿಗೆ ಕೊಡ್ತಾರೋ ಯಾರಿಗೆ ಕೊಡ, ಅಥವಾ ನೆಕ್ಸ್ಟ್ ಆಗಿ ಬರ್ಬೇಕು ಅದರೊಳಗೆ. ಆ ಸ್ಟಾಫ್ ಇಲ್ಲಾದ್ರೆ ಕೊಡೋಕ್ಕೆ ಹೋಗೋದಿಲ್ಲ. ಅದು ಇನ್ಚಾರ್ಜ್ ಅಂದರೆ ಕಂಡವ್ರಿಗೆ ಹಾಕಿ ಕೊಡೋಕ್ಕೆ ಬರೋದಿಲ್ವೋ. ಶಬ್ದಗಳು ಇನ್ಚಾರ್ಜ್ ಉಪಯೋಗಿಸ್ತಾ ಲೆಕ್ಕ. ಒಂದು ಶಬ್ದನ ಇನ್ಚಾರ್ಜಾಗಿ ಉಪಯೋಗಿಸ್ಬೇಕು. ಇನ್ಚಾರ್ಜಾಗಿ ಉಪಯೋಗಿಸ್ಬೇಕಾದ್ರೆ ಏನಿರ್ಬೇಕು? ಅದರಲ್ಲಿ ಸ್ವಲ್ಪ ಆದ್ರೂ ಕೂಡ ಅಂಶ ಇರಬೇಕು. ಅದಕ್ಕೆ ಇಲ್ದವ್ರು ಕೊಡೋಕ್ಕೆ ಸಾಧ್ಯ ಇಲ್ಲ. ತಥೈವ ಸರ್ವರೂಪಂಚ ತದ್ರೂಪ ಪ್ರತಿಬಿಂಬಿತಂ. ಇಷ್ಟು ಎಕ್ಸ್ಟೆಂಡ್ ಮಾಡಿಬಿಟ್ಟು ನಾಲ್ಕು ಹೇಳಿದ್ದು ಅಷ್ಟೇ ಅಲ್ಲ, ಸರ್ವರೂಪಂಚ ಯಾವುದೇ ಒಂದು ರೂಪ ಎಲ್ಲೇ ಕಾಣಲಿ ಅನುಸಂಧಾನ ಮಾಡಿಬಿಡಿ ಅಂತ ಹೇಳ್ತಾರೆ. ಇದು ಅನುಸಂಧಾನ ಕ್ರಮ. ಇದು ಸುಲಭವಾಗಿ ಚಿಂತನೆ ಮಾಡೋಕ್ಕೆ ಬರೋರು ಉಪಾಯವನ್ನು ಹೇಳಿದರು. ಸರ್ವರೂಪಾಶ್ಚತೆ ತಸ್ಮಾತ್ ಲೋಹಿತ ತಸ್ಮಾತ್ ಲೋಹಿತಾದಿ ಕ್ರಮೇಣದ್ದು. ಎಲ್ಲ ರೂಪದಲ್ಲೂ ಮೂರು ಇರಲೇಬೇಕು, ಆದ್ದರಿಂದಾಗಿಯೇ ಹೀಗೆ ಚಿಂತನೆ ಮಾಡಿ ಅಂತ ತಿಳಿಸಿದರು. ಅಥೋ ಅನ್ಯ ನಾಮಧೇಯಂತು ವಾಚಾರಂಭಣ ಹೇತುತಃ ಸಾಂಕೇತ್ಯೇನ ವಿಕಾರ ಸ್ಯಾತ್ ತ್ರಯಾಣಾಮೇವ ನಿತ್ಯತಾ. ಆದ್ದರಿಂದ ನೀವು ಯಾವುದೇ ವಸ್ತುವಿಗೆ ನಾಮಧೇಯ ಅಂತ ಬಂದಿದ್ದರೆ ಅದು ಆ ಕಾರಣಕ್ಕೋಸ್ಕರ ಬಂದಿರುತ್ತೆ ಅಷ್ಟೇ. ಅದಕ್ಕೆ ಸಾಂಖ್ಯೇತ್ಯೇನ ಸಾಂಖ್ಯ ಬರುತ್ತೆ, ಅದು ಯಾವತ್ತಷ್ಟ ಹೋಗಿಬಿಡುತ್ತೆ. ತ್ರಯಾಣಾಮೇವ ನಿತ್ಯತ, ಈ ಮೂರು ಮಾತ್ರ ನಿತ್ಯ, ಈ ಮೂರು ಇದ್ದೇ ಇರುತ್ತೆ. ಈ ಮೂರರಿಂದಾಗಿ ಬೇರೆ ಇರೋದರಿಂದ ಮೂರು ಏನಾದ್ರು ಬಿಟ್ಟುಬಿಟ್ರೆ ಆ ವಸ್ತು ಹೋಗಿಬಿಡುತ್ತೆ. ಆಗ ಯಥಾ ಲಕ್ಷ್ಮ್ಯಾದಿ ಶಂಕ ಲಕ್ಷ್ಮ್ಯಾಧಿಕಾನಾಂಚ ನಾಮ ಸಂಕೇತ ತೋನ್ಯಗಂ ವಾಚಾರಂಭಣ ಹೇತೋಸ್ತತ್ ವಿಕಾರೋ ನೈವ ಮುಖ್ಯತಃ. ಲಕ್ಷ್ಮ್ಯಾಧಿಕಾನಾಂಚ ನಾಮ ಸಂಕೇತತೋ ಅನ್ಯಗಂ ವಿಕಾರೋ ನೈವ ಮುಖ್ಯತಃ. ಅವರಲ್ಲೂ ಕೂಡ ಅರ್ಥವತ್ತಾಗಿ ಆ ಮಾತು ಬಂತು. ಆದ್ದರಿಂದಲೇ ಮುಖ್ಯತ ಮತ್ತೆ ದೇವರಿಗೆ ಹೋಗಬೇಕು, ಇವರಿಗೆ ಪೂರ್ತಿಯ ಮುಖ್ಯ, ಅವರಿಗೆ ಮುಖ್ಯ ಪರಮ ಮುಖ್ಯ. ಆ ಕಡೆಗೆ ಎರಡು ಕಡೆ ತೋಗ ಮುಖ್ಯ ಮುಖ್ಯ ಪರಮ ಮುಖ್ಯ. ಮುಖ್ಯಂ ನಾಮ ತ್ರಿರೂಪಾಣಿ ಇತ್ಯಾದ್ಯಂ ವೇದೋದಿತಂ ಪರಂ ಅತಸ್ತದೇವ ಸತ್ಯೋಕ್ತಂ ಮುಖ್ಯಂ ಸತ್ಯಮಿ ತೀರ್ಯತೆ. ಅದೇನೇ ಹೇಳಿದ ವಾಚಾರಂಭಣಿಕ ನಾಮಧೇಯಂ ವೃತ್ತಿಕೇತ್ತೇವ ಸತ್ಯಂ ಅಂತ ಕರು. ಸತ್ಯಂ ಶಬ್ದಕ್ಕೆ ಏನರ್ಥ ಇಲ್ಲಿ? ನಿತ್ಯಂ ಅಂತ ಅರ್ಥ. ಸತ್ಯ ಶಬ್ದಕ್ಕೆ ಸತ್ಯಂ ಪರಂ ಧೀಮಹಿ ಮತ್ತು ಭಾಗವತದೊಳಗೆ ಅವರೇ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ನೋಡ, ಬ್ರಹ್ಮ ಸತ್ಯಂ ಅಂತ ಹೇಳಿದ್ರೆ ಜಗನ್ ಮಿಥ್ಯ ಅಂತ ಮಾಡೋಕೆ ಹೋಗ್ತಾರೆ. ಈ ಅರ್ಥ ಅಲ್ಲಿ ಸಪ್ತಶಬ್ದಕ್ಕೆ ಏನರ್ಥ ಅಲ್ಲಿ? ನಿತ್ಯ ಅಂತ ಅರ್ಥ. ಮುಖ್ಯಂ ನಾಮ ನಿರು ಸ್ವರೂಪಾಣಿ ಇತ್ಯಾದ್ಯಂ ವೇದೋದಿತಂ ಪರಂ ಅತಸ್ತದೇವ ಸತ್ಯೋಕ್ತಂ. ಅದಕ್ಕೆ ಸತ್ಯ ಶಬ್ದಕ್ಕೆ ಅದೇ ಅರ್ಥ. ಮುಖ್ಯಂ ಸತ್ಯಮಿತೀರ್ಯತೆ. ಸೊ ಮುಖ್ಯ ಅಂತ ಒಂದರ್ಥ, ನಿತ್ಯ ಅಂತ ಒಂದರ್ಥ. ಆ ರೀತಿ ಹೇಳಿದರು. ಇಂದ್ರಾದಿ ನಾಮ ರೂಪಾಣಿ ಯಥೈವ ತ್ರಿಷು ಮುಖ್ಯತಃ. ಅದಕ್ಕೆ ಇಂದ್ರಾದಿ ನಾಮಗಳು ಕೂಡ ಮುಖ್ಯ. ಯಾರಿಗೆ ಹೇಳುತ್ತದೋ ಇಂದ್ರ ಅಂದರೆ ಮುಖ್ಯವಾಗಿ ವಾಯುದೇವರೇ ಇಂದ್ರ. ಅದೇ ರೀತಿ ಯಾವ್ದು ತಗೊಂಡ್ರು ಕೂಡ ಅವರವರಿಗೆ ಬೇರೆಯವರು ತಗೊಳಕ್ಕೆ ಬರೋದಿಲ್ಲ. ತದಧೀನತ್ವತಸ್ತೇಷಾ ವೇಷಾ ಮುಚ್ಚಬಲತ್ವತಃ. ಇವರೆಲ್ಲ ಅವರಧೀನ ಆಗಿರೋದು, ಅವರಿಗೆ ವಿಶೇಷ ಬಲ ಇರೋದು ಕಾರಣ. ಶಿವನಾಮಾನಿ ರೂಪಾಣಿ ತಥಾ ವಾಯೋಸ್ತು ಮುಖ್ಯತ. ಅದೇ ಎಕ್ಸ್ಟೆನ್ಷನ್ ಮಾಡಿದರೀಗ. ಅದು ಇವೆಲ್ಲ ಅಗ್ನಿ ಮೊದಲಾದ ಹೆಸರು ಯಾರಿಗೆ ಬಂತೀಗ? ಶಿವನಾಮಾನಿ ರೂಪಾಣಿ, ಶಿವನ ನಾಮ ರೂಪ ಆಗೋಯ್ತು. ಅಲ್ಲಿಂದ ತಥಾ ವಾಯೋಸ್ತು ಮುಖ್ಯತ ಇನ್ನೂ ಮೇಲೆ ತೊಗೊಂಡ್ರೆ ಯಾರಿಗೆ ಅಪ್ಲೈ ಆಯ್ತು? ಅದೀಗ ವಾಯುದೇವರಿಗೆ ಅಪ್ಲೈ ಆಯಿತು. ತದೀಯಾನಿ ತಥಾ ಲಕ್ಷ್ಮ್ಯಾಹ ತದೀಯಾನಿ ಹರೇಸ್ತಥ. ಇನ್ನು ಮಹಾಲಕ್ಷ್ಮಿಗೆ ಇನ್ನೂ ಜಾಸ್ತಿ ಅಪ್ಲೈ ಆಯಿತು. ಆಮೇಲೆ ನಾರಾಯಣಿಗೆ ಅಪ್ಲೈ ಆಯಿತು. ಶ್ರೀಮಂತ ಅನ್ನೋ ಪದ ಲಕ್ಷಾಧೀಶನಿಗೆ ಅನ್ವಯ ಆಯಿತು. ಕೋಟ್ಯಾಧೀಶನಿಗೆ ಇನ್ನೂ ಜಾಸ್ತಿ ಆಯಿತು. ಶತಕೋಟಿಗೂ ಇನ್ನೂ ಜಾಸ್ತಿ ಆಯಿತು. ಲಕ್ಷ್ಮೀಪತಿಗೆ 100% ಆಯಿತು. ಈ ಥರ ಅದು ಮುಂದೆ ಪ್ರಶ್ನೆ ಇಲ್ಲ. ಅಲ್ಲಿ ಲಕ್ಷ್ಮೀಪತಿನೇ ಅಂತ ಹೇಳಿದ ಮೇಲೆ ಲಿಮಿಟೇಷನ್ ಚಾನ್ಸೇ ಬರಲಿಲ್ಲ. ತಸ್ಮಾತ್ ಸಯೇವ ಸರ್ವೇಶಃ ಸರ್ವರೂಪ ಸಯೇವ ಚ. ಇಷ್ಟೆಲ್ಲ ಎಕ್ಸ್ಟೆಂಡ್ ಮಾಡಿ ಹರಿಸರ್ವತ್ತವತ್ತು ಸೇರಿಸಿಬಿಟ್ಟು ಎಲ್ಲ ತೊಗೊಂಡ್ಬಿಟ್ಟು ಹರಿಸರ್ವತ್ತವತ್ತು ಅನ್ವಯ ಆಯಿತು. ಸರ್ವನಾಮ ಸಯೇವೈಕಃ ಸರ್ವಶಕ್ತಿ ತಥೈವ ಚ. ಹೀಗೆ ಸರ್ವನಾಮ ವಾಚ್ಯತ್ವ ಆತನಿಗೆ ಬಂತು. ಸರ್ವಶಕ್ತಿ ಆತನಿಗೆ, ಅತೃತ್ವ ಅನ್ನೋ ಶಕ್ತಿ ಯಾರಿಗೆ ಬಂತೀಗ? ನಾರಾಯಣನ ಬಂತು. ಅಗ್ನಿ ಎಂಬ ನಾಮ ಯಾರಿಗೆ ಬಂತು? ನಾರಾಯಣನ ಬಂತು. ನಾಮ ರೂಪ, ಆ ಹೆಸರು ಆ ರೂಪ ಎರಡು ಬರಲಿಕ್ಕೆ ಒಂದು ಕಾರಣ ಇದೆ. ಆ ಕಾರಣ ನಿಜವಾಗ್ಲೂ ಇರೋದು ಯಾರಲ್ಲಿ? ಮುಖ್ಯವಾಗಿ ನಿರವಧಿಕವಾಗಿರೋದು ಆತನಲ್ಲಿ. ಅದಕ್ಕೆ ಎಲ್ಲ ಹೆಸರುಗಳು ದೇವರನ್ನು ಹೇಳುತ್ತೆ. ಎಲ್ಲ ಶಕ್ತಿನೂ ದೇವರಿಗಿದೆ. ಸರ್ವನಾಮ ಸಯೈವೈಕಃ ಸರ್ವಶಕ್ತಿ ಸ್ತಥೈವಚ. ಅನ್ಯೇಷಾಂ ಮೆಚ್ಚಿ ಕಾಲೇಜ್ ಪ್ರಿನ್ಸಿಪಾಲ್ ಇರ್ತಾನೆ, ಅವನೊಂದು ಸಬ್ಜೆಕ್ಟ್ ಇರ್ತಾನೆ. ಯಾರು ಕಾಲೇಜ್ ಹೆಡ್ ಆಗಿದ್ದರೂ ಕೂಡ ಎಲ್ಲ ಸಬ್ಜೆಕ್ಟು ಬರೋದಿಲ್ಲ ಆತನಿಗೆ, ತನ್ನ ಸಬ್ಜೆಕ್ಟ್ ಒಂದೇ ಬರೋದು. ಆದರೂ ಕಂಟ್ರೋಲ್ ಮಾಡ್ತಾನೆ. ದೇವರು ಆ ರೀತಿ ಸ್ವಾಮಿ ಆಗಿಲ್ಲ, ಹೇಗಿದ್ದಾನೆ? ಎಲ್ಲ ಗೊತ್ತಿರೋ ಸ್ವಾಮಿ ಆಗಿದ್ದಾನೆ. ಅದು ಬಹಳ ಮುಖ್ಯ. ಅದು ಪ್ರತಿಯೊಂದು ಗೊತ್ತು, ಪ್ರತಿಯೊಂದು ಒಳಗೆ ನಿಂತು ಬೇರೆ ಮಾಡಿಸ್ತಾನೆ. ಮತ್ತೆ ಈ ಹಿರಿಮೆ ಬೇರೆ ಯಾರಲ್ಲೂ ಕಾಣೋದಿಲ್ಲ. ಯಾರಲ್ಲಿರೋದದು? ದೇವರಲ್ಲಿ ಮಾತ್ರ. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಹೀ ಪ್ರಬೋಧಯನ್ ಏಕಏವ ಮಹಾಶಕ್ತಿ ಹೀ ಕುರುತೆ ಸರ್ವಮಂಜಸ. ದೇವರ ವಿಶೇಷ ಮಹಿಮೆ ಇದೆ. ಸರ್ವನಾಮ ಸಯೇವೈಕಃ ಸರ್ವಶಕ್ತಿ ಸ್ತಥೈವ ಚ ಅನ್ಯೇಷಾಂ ಯಚ್ಚ ರೂಪಾದ್ಯಂ ತತ್ ತಸ್ಮಾತ್ ಪ್ರತಿಬಿಂಬಿತಂ. ಅದೆಲ್ಲ ಬಿಂಬ, ಇವೆಲ್ಲ ಪ್ರತಿಬಿಂಬ ಅಷ್ಟೇ. ಇಲ್ಲಿ ಬೆಳಕು ಬಂತು ಅಂದರೆ ಸೂರ್ಯನಿಂದ ಬಂತು ಅಂತ ಅರ್ಥ. ಕರಣಿಯಿಂದ ಹೇಗೆ ಬಿಡ್ತಾರೆ? ಕರಣಿ ಬೆಳಕಲ್ಲ ಅದು. ಯಾರು ಬೆಳಕದು? ಸೂರ್ಯನ ಬೆಳಕು ಅಲ್ಲಿ ಬಿದ್ದು ರಿಫ್ಲೆಕ್ಟ್ ಆಯ್ತು ಈ ಕಡೆ. ಅದು ಅಷ್ಟು ಆ ಕಡೆ ನೋಡಿಬಿಡ್ತಾರೆ. ಇದು ಬಿಂಬ ಪ್ರತಿಬಿಂಬ. ಅದಕ್ಕೆ ಪ್ರತಿಯೊಂದು ಕಣ್ಣು ಪ್ರತಿಬಿಂಬ ಅಷ್ಟೇ. ಇವೆಲ್ಲ ಕೂಡ ಮುಖ್ಯ ಇರೋದಲ್ಲಿ ದೇವರಲ್ಲೇನೆ. ತಸ್ಮಾತ್ ಸಯೇವ ಸರ್ವೇಶಃ ಸರ್ವರೂಪ ಸಯೇವ ಚ. ಅದೇ ಕತ್ತಲಲ್ಲಿ ಇಟ್ಕೊಂಡು ಕರಡಿ ಏನು ಕೆಲಸ ಮಾಡಲಿಲ್ಲ, ಬೆಳಕು ಬರಲೇ ಇಲ್ಲ. ಸೂರ್ಯ ಇಲ್ಲ, ಬೆಳಕು ಬರಲೇ ಇಲ್ಲ. ದೀಪ ಇಲ್ಲ, ಬೆಳಕು ಬರಲೇ ಇಲ್ಲ. ಇದ್ದ ಮಾತ್ರ ರಿಫ್ಲೆಕ್ಟ್ ಮಾಡುತ್ತೆ ಅಷ್ಟೇ. ತಸ್ಮಾತ್ ಸಯೇವ ಸರ್ವೇಶಃ ಸರ್ವರೂಪ ಸಯೇವ ಚ ಸರ್ವನಾಮ ಸಯೇವೈಕಃ ಸರ್ವಶಕ್ತಿ ತಥೈವ ಚ. ಇದೆಲ್ಲ ಡೆರಿವೇಷನ್. ಇದು ಸುಮ್ಮನೆ ಸರ್ವನಾಮ ಅಂತ ಕೇಳಿರ್ತೇವೆ. ಇದೆಲ್ಲ ತೋರಿಸಿ ಮೇಲೆ ಪ್ರೂವ್ ಮಾಡಿದಾಗತ್ತೆ. ಪೂರ್ತಿ ಸ್ಟೆಪ್ ಬೈ ಸ್ಟೆಪ್ ಪ್ರೂವ್ ಮಾಡದಂತೆ ಸಬ್ಸ್ಟ್ಯಾಂಡಿಯೇಟ್ ಅಂತ ಕೊಟ್ಟರೆ ಹೇಗೋ ಹಾಗೆ, ಪ್ರೂವ್ ದಟ್ ಅಂತ ಕೊಟ್ಟರೆ ಹೇಗೋ ಹಾಗೆ. ಅನ್ಯೇಷಾಂ ಹೆಚ್ಚ ರೂಪಾದ್ಯಂ ತತ್ ತಸ್ಮಾತ್ ಪ್ರತಿಬಿಂಬಿತಂ. ಅದಾಯಿತು. ಏಕೈವ ದ್ವಿತೀಯಸೌ ಅತಃ ಸರ್ವೋತ್ತಮತ್ವತಃ ಮುಖ್ಯತ್ವಾದೇ ವಸನ್ನಾಮ ಸತ್ತತಿ ಜ್ಞಾನರೂಪತಃ ಸತ್ಯಮಿತ್ಯುಚ್ಯತೆ ವಿಷ್ಣು ಸತ್ವಂ ನಾಸಿ ಕಥಂಚನ. ಮುಂದಿನ ಮಾತು. ಏಕಏವ ಅದ್ವಿತೀಯೋಸೌ, ಅದಕ್ಕೆ ದೇವರನ್ನು ಏನಂತ ಕರೀತಾರೆ? ಏಕಏವ ಅದ್ವಿತೀಯೋಸೌ ಅತಃ ಸರ್ವೋತ್ತಮತ್ವತಃ. ಈ ರೀತಿ ಸರ್ವೋತ್ತಮನಾಗಿರೋದ್ರಿಂದನೇ ಮುಖ್ಯತ್ವ ದೇವ ಸನ್ನಾಮ ಸತ್ತನ್ನ ಹೆಸರು ದೇವರಿಗೆ ಮತ್ತೆ ಸರ್ವೋತ್ತಮತ್ವತಃ ಸನ್ನಾಮ ಸದಿತಿ ಬ್ರಹ್ಮ ಅಂತ ಹೇಳಿದ್ರಲ್ಲ ಸತ್ತಂದರೆ ನಾರಾಯಣ ಸತ್ತತಿ ಜ್ಞಾನರೂಪತಃ ಸತ್ತತಿ ಜ್ಞಾನರೂಪತಃ ಸತ್ತತಿಗೆ ಜ್ಞಾನವನ್ನು ಕೊಡ್ತಕ್ಕಂಥವನಾಗಿರೋದೊಂದು ಮತ್ತು ಸತ್ತತಿ ಯಥಾರ್ಥವಾದ ಜ್ಞಾನ ಸ್ವರೂಪನಾಗಿದ್ದಾನೆ ಪರಮಾತ್ಮ ಅದಕ್ಕೆ ಸತ್ ಅಂತ ಆತನ ಹೆಸರು ಸತ್ಯಮಿತ್ಯುಚ್ಯತೆ ವಿಷ್ಣು ಸತ್ವಂ ನಾಸಿ ಕಥಂಚನ ಇದು ಮುಂದೆ ಹೇಳಬೇಕಾಗಿದೆ ಅವನು ಸತ್ಯ ನೀನಲ್ಲಯ್ಯ ತತ್ವಮಸಿ ಎಂಬುದಕ್ಕೆ ಸೂಚನೆ ಇಲ್ಲಿಂದ ಈಗಾಗಲೇ ಅಂಥ ದೇವರು ನೀನೇನಾ ನಾಲ್ಕು ಅಕ್ಷರ ಓದ್ಕೊಂಬಂತಷ್ಟು ಅಹಂಕಾರ ಪಡ್ತೀಯಲ್ಲ ನೀನು ದೇವರಾಗಿಬಿಟ್ಟೀಯ ಅಂತ ಹೇಳೋದಕ್ಕೋಸ್ಕರ ಇದಿಷ್ಟು ಇಂಟ್ರೊಡಕ್ಷನ್ ಇದೆ ಅಥೋ ಅನೂಚಾನ ಮಾನೀತ್ವಂ ಓದಿಬಿಟ್ಟಿದ್ದೇನೆ ಭಾರಿ ತಿಳ್ಕೊಂಬಿಟ್ಟಿದ್ದೆ ಅಷ್ಟೇ ನೀನು ಸ್ತಬ್ಧೋಸಿ ಕುತ ಏವತು ಅದು ತಿಳ್ಕೊಂಡಿದ್ದಕ್ಕೆ ಅಹಂಕಾರ ಬಂತು ನಿನಗೆ ಇನ್ನೊಬ್ಬರಿಗೆ ನಮಸ್ಕಾರ ಮಾಡಿ ತಿಳ್ಕೊಂಬಿಟ್ಟಿದ್ದೀಯ ನೀನೆಲ್ಲ ಓದಿಬಿಟ್ಟಿದ್ದೇನೆ ಅದು ತಿಳ್ಕೊಂಡಿದ್ದರಿಂದ ಅಹಂಕಾರ ಬಂದು ನಮಸ್ಕಾರ ಮಾಡದೆ ನಿಂತಿದ್ದಿ ಇದು ಸರಿಯಲ್ಲ ಅಂತ ಹೇಳಿ ತತ್ತೋ ಅಧಿಕಾಪಿ ಇಂದ್ರಾದ್ಯಾಹ ತದುಚ್ಚಾಶ್ಚ ಶ್ರೀಯಾದಯ ನಿನಗಿಂತ ಎಷ್ಟು ಮೇಲಿದ್ದಾರೆ ಇಂದ್ರಾದಿ ದೇವತೆಗಳೆಲ್ಲ ಅವ್ರ ಮೇಲೆ ಮಹಾಲಕ್ಷ್ಮೀ ದೇವಿ ಇದ್ದಾರೆ ಅದೆಲ್ಲ ಬಿಟ್ಟುಬಿಟ್ಟು ನೀನೇನು ತಿಳ್ಕೊಂಬಿಟ್ರೆ ಸರ್ವೋಚ್ಚೋ ಭಗವಾನ್ ವಿಷ್ಣು ನಸ್ತಂಭೋ ಅಶ್ಯಾಪಿ ಕ್ವಚಿತ್ ಸರ್ವೋತ್ತನಾದ ಪರಮಾತ್ಮ ಇದ್ದಾನೆ ಅವನಿಗೆ ಅಹಂಕಾರನೇ ಇಲ್ಲ ಗೊತ್ತಾ ಅಂತ ಹೇಳ್ತಾರೆ ಎಲ್ಲರ ಮೇಲೆ ಪರಮಾತ್ಮ ಇದ್ದಾನೆ ಅವನಿಗೆ ಅಹಂಕಾರನೇ ಇಲ್ಲ ಏನೂ ಇಲ್ಲ ಭಾರಿ ಅಹಂಕಾರ ಎಲ್ಲ ಇದೆ ಅಹಂಕಾರನೇ ಇಲ್ಲ ದೇವರಿಗೆ ಆದ್ದರಿಂದ ವಿಷ್ಣು ನಸ್ತಂಭೋ ಅಶ್ಯಾಪಿ ಕ್ವಚಿತ್ ಎಂದೂ ದೇವರಿಗೆ ಅಹಂಕಾರ ಇಲ್ಲ ಪರಮಾತ್ಮ ಬಂದವ ಚರಣಾನಾಂ ಕ್ಷಾರಣೆ ವಿಷ್ಣೋ ಅದು ಬಂದಾಗ ರಾಜಸೂಯಾಗದಲ್ಲಿ ಬ್ರಾಹ್ಮಣರು ಪಾದಪೂಜೆ ಮಾಡ್ತಾ ಇದ್ದಾರೆ ಅಹಂಕಾರ ಇದ್ದರೆ ಮಾಡೋಕ್ಕಾಗ್ತಿತ್ತು ಅದನ್ನ ಅಹಂಕಾರ ಇದ್ದರೆ ಸಾರಥಿ ಆಗ್ತಾಯಿದ್ನ ಕೃಷ್ಣ ತೋರಿಸ್ತಂತಾನೆ ಆರತಿ ಇದ್ದರೆ ಸಾರಥಿ ಆಗ್ತಾರೆ ಯಾರು ಕೂಡ ಆ ಚಲ್ಲರಾಜನಿಗೆ ಆ ಮಾತು ಅಂದರೆ ಬೆಂಕಿ ಆಗಿಬಿಟ್ಟು ಚಲ್ಲರಾಜ ಸಾರಥಿ ಆಗ್ಬೇಕು ಕರ್ಣನಿಗೆ ಅಂತ ಹೇಳ್ಬಿಟ್ಟು ಅದೇ ಈತ ನಾನೇ ಆಗ್ತೀನಿ ಅಂತ ಕೃಷ್ಣ ಬಂದ ಅದಕ್ಕೆ ಯಾವ ಜಾಸ್ತಿ ತಿಳಿತಾ ಹೋದಂತ ಏನಾಗುತ್ತೆ ಅಲ್ಲಿಗೆ ಅಹಂಕಾರ ಬರೋ ಚಾನ್ಸೇ ಇಲ್ಲ ಅದನ್ನು ಅರ್ಥ ಮಾಡಿಕೊಂಡ್ರೆ ಅಹಂಕಾರ ಎಲ್ಲಿದೆಯೋ ಅಲ್ಲಿ ತಿಳುವಳಿಕೆ ಕಡಿಮೆ ಇದೆ ಅಂತ ಅರ್ಥ ತತ್ತೋ ಯಾವುದಕ್ಕೆ ಇದಕ್ಕೆಲ್ಲ ಎರಡು ಹೇಳಿದ್ರು ಈಗ ಮುಂದೆ ಬರೋದಕ್ಕೆ ಇಂಟ್ರೊಡಕ್ಷನ್ ಅಷ್ಟೇ ಇದೆ ಮುಂದೆ ಬರೋದು ಇನ್ನು ಮತ್ತೆ ಕೊಟೇಶನ್ ಕೊಟ್ಟಿದೆ ಮುಂದೆ ಮತ್ತೆ ಹೇಳಿ ಮತ್ತೆ ಹೇಳ್ತಾರೆ ಮುಂದೆ ಏನು ಹೇಳ್ತಾರೆ ತತ್ವಮಸಿ ಅಂತ ಹೇಳಬೇಕಾಗಿದೆಯಲ್ಲ ಅದಕ್ಕೆ ಅರ್ಥ ಇದು ನೀನು ಅವನಲ್ಲ ಅಂತೇಳಿ ಇಲ್ಲೇ ಅರ್ಥ ಹೇಳ್ತಾ ಇದ್ದಾರೆ ಕೊಟೇಶನ್ ಹೀಗಿದೆ ಉಪನಿಷತ್ತು ಮುಂದೆ ಬರೋದು ಅದು ಮುಂದೆ ಬರೋದು ಕೀಲ ಆಚಾರ ಕೊಟೇಶನ್ ಕೊಟ್ಟಿದ್ದಾರೆ ಅಷ್ಟೇ ಉಪನಿಷತ್ತು ಹಿಂಟ್ ಇದೆಯಲ್ಲ ಈಗ ಏನು ಸ್ತಬ್ಧ ಆಗಿ ಬಂದೇ ಇಲ್ಲ ನೀನೀಗ ಆ ಹಿಂಟ್ ಅದು ಅಷ್ಟೇ ಸ್ತಬ್ಧನಾಗಬಾರದು ಅಂತ ಹೇಳೋದು ಸ್ತಬ್ಧ ಅನ್ನೋ ಪದನೇ ಇಲ್ಲಿ ಕೊಟ್ಟಿರುತ್ತೆ ಸ್ತಬ್ಧ ಅಂದರೆ ನೀಗ ಅಹಂಕಾರಿಯಾಗಿ ನಿಂತಿರೋದು ಅಹಂಕಾರಿ ನಿಂತಿರೋದಕ್ಕೆ ಏನು ಕಾರಣ ಎಲ್ಲ ನಂದೇ ಅಂತ ತಿಳ್ಕೊಂಡಿದ್ದಕ್ಕೆ ಇರೋರೇ ತಿಳ್ಕೊಂಡಿಲ್ಲ ಓದ್ ತಿಳ್ಕೊಂಬಿಟ್ಟಿಲ್ಲ ಈಗ ಅರ್ಥ ಆಯ್ತಾ ಈಗ ಓದ್ ತಿಳ್ಕೊಂಡು ಹೇಗಾಗುತ್ತೆ ಎಷ್ಟು ಮಹಾ ಓದಿದ್ದೆ ನೀನೀಗ ಅಂಥೇಳಿ ಆ ಪೀಠಿಕೆಯಾಗಿ ಇಷ್ಟು ಹೇಳ್ತಾರೆ ಅವ್ರು ಬಿಡಿಸಿ ಹೇಳ್ತಾರೆ ಒಂಬತ್ತು ದೃಷ್ಟಾಂತ ಕೊಟ್ಟು ಬಿಡಿಸ್ತಾರ ಅಥೋನ ವಿದ್ವನ್ಮಾನಿ ಶ್ಯಾಹ ಅದು ವಿದ್ವನ್ಮಾನಿ ಆಗಬೇಡ ವಿದ್ವಾಂಸನಾಗೋದು ತಪ್ಪಲ್ಲ ವಿದ್ವನ್ಮಾನಿ ಅಂದ್ರೇನು ವಿದ್ವಾಂಸ ಅಂತ ಅಹಂಕಾರ ಪಡೋದು ಮಾಡೋಕ್ಕೆ ಹೋಗಬೇಡ ಶ್ಯ ಮಹಾನ್ ಅಸ್ಮೀತಿ ವಾ ಮನಃ ಅದು ಮಹಾ ದೊಡ್ಡವನಂತೂ ಮನಸ್ಸು ಮಾಡಬೇಡ ನತೇ ಶ್ಯಾನ್ ನೈವ ಚ ಸ್ತಂಭೋ ಜ್ಞಾತ್ವಾ ವಿಷ್ಣೋರ್ ಬಲಂ ಪರಂ ಯಾವಾಗ ನಮ್ಮ ಇದು ಕಡಿಮೆ ಆಗುತ್ತೆ ಅಹಂಕಾರ ದೊಡ್ಡವ್ರನ್ನ ಕಂಡಾಗ ಏನಾಗುತ್ತೆ ಅಲ್ಲಿಗೆ ಅಹಂಕಾರ ಕಡಿಮೆ ಆಗುತ್ತೆ ನಮಗೆ ದೊಡ್ಡವ್ರು ಇದ್ದಂತ ಗೊತ್ತಾಗ್ಬಿಟ್ರೆ ಏನಾಗ್ಬಿಡುತ್ತಾಗ ಅಹಂಕಾರ ಕಡಿಮೆ ಆಗುತ್ತೆ ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಇದ್ರೆ ಏನಾಗುತ್ತಾಗ ಅಹಂಕಾರ ಬರೋ ಚಾನ್ಸೇ ಇಲ್ಲ ಅದು ಯಾರು ಬರೀಬೋದು ವಿಷ್ಣು ಅಹಂಕಾರ ಪಡ್ತಾರೋ ಓದಿದ ರಿಸಲ್ಟ್ ಅವ್ರಿಗೆ ಗೊತ್ತಾಗಿಲ್ಲ ಅಂತ ಅರ್ಥ ವಿಷ್ಣು ಸರ್ವೋತ್ತಮತ್ವ ಏನಾದ್ರು ಬಂದಿಲ್ಲ ಆದ್ದರಿಂದ ಅಹಂಕಾರ ಪಡ್ತಾರೆ ಅದು ಬಂದರೆ ಅಹಂಕಾರ ಪಡೋದೇ ಇಲ್ಲ ಅದಕ್ಕೆ ಅವ್ರು ಆಶ್ಚರ್ಯ ಅಂತ ಅಷ್ಟು ಏನು ಮಾಡಿದ್ರು ಅವರು ನಾನಲ್ಲ ಇವರು ಆಶ್ಚರ್ಯ ಅಂದರು ಮೊದಲು ಕೇಳಿದ ಕೂರ್ಮನ ಗಂಗಾ ಆಶ್ಚರ್ಯ ಅಂದರೆ ಅವ್ರು ಕೇಳಿದ ವರುಣ ಆಶ್ಚರ್ಯ ಅಂದರು ಒಬ್ಬೊಬ್ಬ ಮೇಲೆ ಹೇಳ್ತಾ ಹೋದೆ ಅದಕ್ಕೆ ಅವ್ರಿಗೆ ಬರಲಿಲ್ಲ ಅಂದರೆ ಅಕ್ಸೆಪ್ಟ್ ಮಾಡಲಿಲ್ಲ ಅವರು ಕಾರಣ ಅಂದರೆ ಮೇಲೋರಿಗೆ ಗೊತ್ತಿದೆ ಅವರಿಗೆ ಇಲ್ಲದೆ ಹೋಗಿದ್ರೆ ಹೌದು ಅಂತ ತಿಳ್ಕೊಂಬಿಡ್ತಿದ್ರು ನತೇ ಶಾನ್ ನೈವ ಚ ಸ್ತಂಭೋ ಜ್ಞಾತ್ವಾ ವಿಷ್ಣೋರ್ ಬಲಂ ಪರ ತಾರತಮ್ಯ ಅಂತ ತಿಳ್ಕೊಬೇಕು ಅಂದರೆ ಉದಾಹರಣೆಗೆ ಇಲ್ಲಿಂದ ಮೈಸೂರು ಅಂದ್ಬಿಡ್ತಾನೆ ತಷ್ಟಕ್ಕೆ ಕೊಡ್ತಾನೆ ಎಷ್ಟೋ ಊರು ಬರುತ್ತೆ ಅಯ್ಯೋ ಇಷ್ಟು ದೂರ ಅಂತ ಆಮೇಲೆ ಗೊತ್ತಾಯ್ತವ್ರಿಗೆ ಗೊತ್ತಾಯ್ತಾ ಲಾಂಗ್ ರೂಟ್ ಹೇಳಿದಾಗ ಏನಾಗುತ್ತಾಗ ಅಷ್ಟು ದೂರ ಅಂತ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಇಷ್ಟೆಲ್ಲ ತಾರ ಅಯ್ಯೋ ಅಷ್ಟು ಮೇಲಿದ್ದಂತ ದೇವರು ಅಂತ ಗೊತ್ತಾಗೋದ್ರಿಂದ ಭಾರಿ ಗ್ರೇಟ್ ಅಂತಾಗುತ್ತೆ ಇವ್ರು ಏನಾಗ್ಬಿಡ್ತಾಯಿತ್ತು ಏ ನಮಗಿಂತ ಒಂದು ಸ್ಟೆಪ್ ಮೇಲಿದ್ದಾನೆ ತಿಳ್ಕೊಂಬಿಡ್ತಿದ್ರು ಅಷ್ಟು ಅದು ತುಂಬ ಮತ್ತೆ ಅಷ್ಟು ತಿಳ್ಕೊಂಡ್ಬೇಡ ಎಷ್ಟು ಲಾಂಗ್ ರೂಟ್ ಗೊತ್ತಾ ಕೇಳಿದ ತಕ್ಷಣ ಓಹೋ ಭಾರಿ ಕಷ್ಟ ಆಗಿದ್ರೆ ಅಂಥೇಳಿ ನಮಗೆ ಅನುಸಂಧಾನ ಬರಲಿಕ್ಕೆ ತಾರತಮ್ಯ ಜ್ಞಾನ ಬೇಕು ನಾವು ಎಷ್ಟು ಕೆಳಗೆ ಹೋಗ್ತೀವಿ ಅಂತ ಅರ್ಥ ಆಗಬೇಕಾಗ ದೇವ್ರು ಎಷ್ಟು ಮೇಲಿದ್ದಾನೆ ಅಂತ ಗೊತ್ತಾಗಬೇಕು ತಾರತಮ್ಯದ ಅಲ್ಟಿಮೇಟ್ ಎಂಡ್ ಎಲ್ಲರೂ ದೇವರು ಅದೇ ಸಾಕಾಷ್ಠ ಸಾ ಪರಾಗತಿ ಅಥೋ ನ ವಿದ್ವನ್ ಮಾನಿ ಶ್ಯಾ ಮಹಾನ್ ಅಸ್ಮೀತಿ ವಾ ಮನಃ ನತೇ ಶ್ಯಾನ್ ನೈವ ಚ ಸ್ತಂಭೋ ಜ್ಞಾತ್ವಾ ವಿಷ್ಣೋರ್ ಬಲಂ ಪರಂ ಇದು ಅವ್ರು ಎಷ್ಟೇ ಹೇಳ್ತಾ ಎಲ್ಲರಿಗೂ ಅಪ್ಲೈ ಆಗೋ ಮಾತಿದೆ ತತ್ವಮಸಿ ಅನ್ನೋದು ಯಾತಕ್ಕೆ ರೆಕಾರ್ಡ್ ಆಯಿತು ಅಂದರೆ ಅಹಂಕಾರ ಪಡೋರೆಲ್ಲ ಸಂದೇಶ ಕೊಡಲಿಕ್ಕಾಗಿತ್ತು ನಗಿ ವಿಷ್ಣೋರ್ ಇದಿಟ್ಕೊಂಡೆ ಟೀಕಾರ ರಸಬ್ದಾಬ್ದೋ ಗಾಢ ಅಂತ ಹೇಳ್ಬಿಟ್ಟು ಇದು ಅಪ್ಲಿಕೇಶನ್ ಅದು ಏನೂ ನಮಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ತಿಳಿಸೋಕೆ ಕಾರಣ ಏನು ಈ ಮಾತೆಲ್ಲ ನೋಡಿದಾಗ ಅರ್ಥ ಆಗುತ್ತೆ ನಹಿ ವಿಷ್ಣೋರ್ಬಲಂ ಜ್ಞಾತ್ವಾ ಸ್ತಂಭ ಹೇತು ಕಥಂಚನ ಇತ್ಯಾದಿ ಸಾಮಸಂಹಿತಾಯಾಮ್. ವಿಷ್ಣು ಬಲವನ್ನು ತಿಳ್ಕೊಂಡ ಮೇಲೆ ಎಂದು ಸ್ತಂಭಕ್ಕೆ ಕಾರಣ ಇಲ್ಲ. ಸ್ತಂಭ ಅಂದರೆ ಕಂಬ ಅಂತ ಒಂದು ಅರ್ಥ. ಇಲ್ಲಿ ಅದಲ್ಲ, ಏನಿಲ್ಲಿ ಗರ್ವ ನೆಟ್ಟು ಸೆಟ್ಕೊಂಡು ನಿಂತ್ಬಿಡ್ತು. ಕಂಬ ಹೇಗಿರುತ್ತೆ? ಹೀಗೆ ನಿಂತುಬಿಡುತ್ತೆ. ಹೇಗೆ ನಿಂತಿರ್ತಾನೆ? ಭಾಗೋದೇ ಇಲ್ಲ, ಕಂಬ ಹಾಗೆ ನಿಂತ್ಬಿಡ್ತಾರೆ. ಸಡೆ ಹೇಳ್ತಾರೆ, ಕಂಬ ಸೆಡ್ ಸೆಟ್ಕೊಂಡಾನೆ ಅಂತ ಹೇಳ್ತಾರೆ. ಸಾಮಾನ್ಯ ಏನು ಹೇಳ್ತಾರೆ, ಈ ರೀತಿ ಅಹಂಕಾರ ಪಟ್ಟಿನ ಹೇಳ್ತಾನೆ. ದುರ್ಯೋಧನ ಮಾತಾಡ್ತಾನೆ ಆ ಮಾತನ್ನು, ನಾನು ಕಂಬ ಇದ್ದಾಗ ಗೊತ್ತಾ, ಅದು ಕಲ್ಲಿನ ಕಂಬ ಇದ್ದಾಗೆ. ಅದಕ್ಕೆ ಏನು ಗೊತ್ತಾನೆ, ಭಾರಿ ಇದು ಮಾಡಿ ಏನು ಮಾಡಿಬಿಡ್ತೇನೆ, ನಾನೀಗ ಮುರಿದೋಗ್ತೇನೆ ಹೊರತು ಇದಾಗೋದಿಲ್ಲ, ಸರೆಂಡರ್ ಆಗಲ್ಲ ಅಂತ ಹೇಳ್ತಾನೆ. ಮತ್ತೆ ಭಾರಾಕ್ರಾಂತ ಹೋಗಿ ಶಿಲಾಸ್ತಂಭ ಭಜ್ಜೇತಾಪಿ ನನಮೇತ್. ಭಾರಿ ಭಾರ ಹಾಕಿಬಿಟ್ಟ ಇದು ಶಿಲಾಸ್ತಂಭದ ಮೇಲೆ ಅದು ಮುರಿದೋಗುತ್ತೆ ಹೊರತು ಬೆಂಡಾಗೋದಿಲ್ಲ. ಅವ್ನು ಸ್ವರೂಪ ತಾನೇ ಹಿಡ್ಕೊಂಡ್ಬಿಡ್ತಾನೆ. ಅದಕ್ಕೆ ಒಂದು ಶೇತಕ್ಕೇದು ಬೆಂಡಾಗಿಬಿಟ್ಟ. ಆಮೇಲೆ ಮೊದಲು ಜ್ವರ ನಿಂತ್ಕೊಂಡ, ಅಲ್ಲಿ ಬೆಂಡಾಗಿಬಿಟ್ಟ. ಆತ ಬೆಂಡ ಕಾಯ್ಬೇಕಾದ್ರೂ ಬಯಸ್ತಾಯ್ತ. ಯಾವ ಕಾಲಕ್ಕೆ ಅವ್ರಿಗೆ ಇದು ಹೋಗಲೇ ಇಲ್ಲ, ಅದು ಸ್ವರೂಪ ಅಂತ ಅರ್ಥ. ಯಾವ ಕಾಲಕ್ಕೆ ಹೋದರೆ ಏನರ್ಥ? ಸ್ವರೂಪ ಅಂತ ಕರೀತಾರೆ. ಅದೇ ಪದ್ಧತಿ, ಅದಕ್ಕೆ ಸ್ತಂಭ ಅಂತ ಕರೀತಾರೆ. ನಹಿ ವಿಷ್ಣೋರ್ಬಲಂ ಜ್ಞಾತ್ವಾ ಸ್ತಂಭ ಹೇತು ಕಥಂಚನ ಇತ್ಯಾದಿ ಸಾಮಸಂಹಿತಾಯಾಮ್. ಅದಿಷ್ಟಾದ ಮೇಲೆ ಅನ್ನಮಸಿತಂ ತ್ರೇಧಾ ವಿಧೀಯತೆ. ನೆಕ್ಸ್ಟ್ ಇನ್ನೊಂದು ವಿಷಯ ಹೇಳ್ತಾರೆ. ಅನ್ನಮಸಿತಂ ತ್ರೇಧಾ ವಿಧೀಯತೆ ತಸ್ಯ ಯಃ ಸ್ಥವಿಷ್ಠೋ ಧಾತು ತತ್ಪುರುಷಂ ಭವತಿ ಯೋ ಮಧ್ಯಮ ತನ್ಮಾಂಸಂ ಯೋ ಅನಿಷ್ಠ ತನ್ಮನಃ. ಹೇಗೆ ಹೇಳ್ತಾರೆ, ತಿಂದ ಅನ್ನ ಮೂರು ಭಾಗ ಆಗುತ್ತೆ ಅಂತ ಹೇಳ್ತಾರೆ. ಅನ್ನಮಸಿತಂ ತ್ರೇಧಾ ವಿಧೀಯತೆ. ಅಸಿತಂ ಅಂದರೆ ತಿಂದದ್ದು, ತಿಂದ ಅದಕ್ಕೆ ಅಶನ ಅಂತ ಹೆಸರು. ಅದಕ್ಕೆ ವಿಧೀಯತೆ ತಸ್ಯ ಹೇಗೆ ಅಂದರೆ, ತಸ್ಯ ಸ್ಥವಿಷ್ಠೋ ಧಾತು ಸ್ಥೂಲ ಭಾಗ ಇದೆಯಲ್ಲ ಅದು ಪುರೀಷಂ ಮಲವಾಗಿ ಹೋಗಿಬಿಡುತ್ತೆ, ವೇಸ್ಟೇಜ್. ಅದು ಈ ಭತ್ತನ ಹಾಕಿದಾಗ ತೌಡು ಅಂತ ಹೋಗುತ್ತಲ್ಲ ಆ ಟೈಪ್. ಅದು ಭವತಿ ಯೋ ಮಧ್ಯಮ ತನ್ನ ಮಾಂಸಂ, ಮಧ್ಯದ ಭಾಗ ಏನಾಗುತ್ತೆ, ಸಂಹನಕ್ಕೆ ಉಪಚಯ, ದೇಹಕ್ಕೆ ಸಪ್ಲೈ ಆಗುತ್ತೆ, ದೇಹ ಬೆಳೆಸುತ್ತೆ. ಯೋ ಅನಿಷ್ಠ ತನ್ನ ಮನಃ, ಸೂಕ್ಷ್ಮ ಭಾಗ ಏನಾಗುತ್ತೆ, ಮನಸ್ಸು ಕನ್ವರ್ಟ್ ಆಗುತ್ತೆ. ಅದಕ್ಕೆ ಯಾವ ಆಹಾರ ತಿಂದಿರ್ತಾನೆ ಅಂತ ಮನಸ್ಸು ಬರುತ್ತೆ. ಆದ್ದರಿಂದ ಎಂಥ ಆಹಾರ ಸ್ವೀಕಾರ ಮಾಡಬೇಕು ಯಾವಾಗಲೂ? ಸಾತ್ವಿಕ ಆಹಾರ ತೊಗೊಂಡು ಮನಸ್ಸು ಹೇಗಿರುತ್ತೆ, ಸಾತ್ವಿಕವಾಗಿ ಚಿಂತೆ ಮಾಡುತ್ತೆ. ಇದು ಹೋದ್ರೆ ಇಲ್ಲ, ಇದೆಲ್ಲ ಅರ್ಥ ಮಾಡಿಕೊಂಡು ಸೈನ್ಸ್ ಇದನ್ನು ಹೇಳೋದಿಲ್ಲ. ಅವ್ರು ಏನು ವಿಟಮಿನ್ ಹೇಳಿದ್ರು, ಏನು ಹೇಳ್ತಾರೆ ಅವರು, ಬರೀ ಫಿಸಿಕಲ್ ಹೇಳ್ತಾರೆ, ಅವ್ರದ್ದು ಮೆಂಟಲ್ ಕಾನ್ಸೆಪ್ಟೇ ಇಲ್ಲ. ಅದು ದೊಡ್ಡ ತಪ್ಪದು. ಇವ್ರು ಯಾವುದೇ ಸೋದರಿ ಮಾಡೋದು ಹೇಳ್ಬಿಡ್ತೀನಿ, ಬೆಳ್ಬಿಡ್ತೀನಿ ಹೇಳ್ತಾ ಇರೋದು ಕೆಲಸ. ಫಿಸಿಕಲೇ ಒಳ್ಳೇದಾಗ್ಬೋದು, ಎಫೆಕ್ಟ್ ಕೊನೆಗಿದೆಯಲ್ಲ, ಅದು ಬಿಟ್ಬಿಡ್ತಾರೆ. ಆ ರಿಸಲ್ಟ್ ನೋಡ್ಬೇಕು ಯಾವಾಗ. ತನ್ಮೇ ವಿಜಾನ ಅವ ನಮಗೆ ಗೊತ್ತಾಗುತ್ತೆ ಯಾರು ಅಡ್ವಾನ್ಸ್ಡ್ ಅಂತ ಹೇಳಿ. ಸೈನ್ಸ್ ಅಡ್ವಾನ್ಸ್, ಫಿಲಾಸಫಿ ಅಡ್ವಾನ್ಸ್ಡ್ ಅಂದರೆ ಮೈಂಡ್ವರೆಗೆ ರೀಚ್ ಆಗೋದು ನೀವು ಹೇಳಿದರು, ಬರೀ ಬಾಡಿ ರೀಚ್ ಆಗೋದನ್ನು ಅವ್ರು ಹೇಳಿದರು. ಆದ್ದರಿಂದ ಅವ್ರು ಭಾಳ ಕಡಿಮೆ ಆಯ್ತದೆ, ಕಂಪೇರ್ ಮಾಡಿದಾಗ ಈ ಲೆವೆಲ್ಲಿ ಬರೋಕ್ಕಾಗೋದಿಲ್ಲ. ತನ್ಮೇ ವಿಜಾನಾಹಿ ಇತಿ ಪ್ರತಿಜ್ಞಾತಂ ದರ್ಶಯತಿ ಅನ್ನಮಿತಿ ಅನ್ನಂ ಅದನ ಯೋಗ್ಯಂ ಪಾರ್ಥಿವಂ ವಸ್ತು ಪ್ರಾಣಿಭಿಃ ಅಸಿತಂ ಭಕ್ಷಿತಂ ಸ ತ್ರೇಧಾ ವಿಧೀಯತೆ. ಕಥಂ ಹೇಗಾಗುತ್ತೆ ಅಂದರೆ, ಯಹ ಯತ್ ಯಹ ಸ್ಥವಿಷ್ಠ, ಅದು ಅನಿಷ್ಠ ಸ್ಥವಿಷ್ಠ ಆಪೋಸಿಟ್. ಅದು ಸ್ಥವಿಷ್ಠ ಅಂದರೆ ಸ್ಥೂಲ ಭಾಗ, ಅನಿಷ್ಠ ಅಂದರೆ ಸೂಕ್ಷ್ಮ ಭಾಗ. ಸ್ಥೂಲತಮ ಬಾಳೆ ಮಾವಿನ ಕೊಟ್ಟ ಸಿಪ್ಪೆ ಏನದು, ಸ್ಥೂಲ ಭಾಗ ಗೊತ್ತಾಯ್ತಾ, ಬಿಟ್ಟೇ ಬಿಡ್ತಾನದ. ಇನ್ನೂ ಒಳಗೆ ಹೋದಾಗ ಮತ್ತೆ ಕಾಣೋದೆಲ್ಲ ಸ್ಥೂಲ ಭಾಗ. ಮತ್ತೆ ಹೋಗ್ಬೇಕಾದ್ರ ಮಧ್ಯ ಪೂರ್ತಿ ಕೊನೆಗೆ ಹೋಗ್ಬೇಕು. ಅದು ಅದರಲ್ಲೂ ಸೂಕ್ಷ್ಮ ಆಗ್ತಾ ಆಗ್ತಾ ಹೋದಂತೆ ಮನಸ್ಸಿಗೆ ರೀಚ್ ಆಗುತ್ತೆ. ಸ್ಥೂಲತಮ ತಸ್ಯ ಅಸಿತಸ್ಯ ಧಾತು ಭಾಗ ತತ್ ಪುರೀಷಂ ವಿಷ್ಠ ಭವತಿ ಯೋ ಮಧ್ಯಮ ಧಾತು ಹುಯಿತ್ಯನುಷಂಗ ತನ್ ಮಾಂಸಂ. ಮಧ್ಯಮ ಮಾಂಸ ಅಂದರೆ ಮಾಂಸಖಂಡ, ಅಲ್ಲಿ ಸೇರುತ್ತೆ. ಯೋ ಅನಿಷ್ಠ ತನ್ ಮನಃ ತಸ್ಯೇತಿ ಮಧ್ಯಮೋ ಅನಿಷ್ಠ ಇತ್ಯುಭಯತ್ರ ಅನುಷಜ್ಯತೆ. ಅಲ್ಲೂ ಕೂಡ ಹೇಳ್ತಾರೆ, ಸ್ಥೂಲದಲ್ಲಿ ಮೂರು ಭಾಗ, ಸ್ಥೂಲ ಸ್ಥೂಲತರ ಸ್ಥೂಲತಮ, ಮಧ್ಯಮದಲ್ಲಿ ಮೂರು ಭಾಗ, ಇದರಲ್ಲೂ ಮೂರು ಭಾಗ. ಮತ್ತೆ ಅದು ಅತಿ ಸೂಕ್ಷ್ಮ ಭಾಗ ಮನಸ್ಸಿಗೆ ಹೋಗೋದು, ಅತಿ ಸ್ಥೂಲ ಭಾಗ ಈ ಕಡೆ ಬರುತ್ತೆ. ಅನ್ನ ಅತ್ರ ಅನ್ನ ಪದೇನ ಪೃಥಿವ್ಯಾ ಪ್ರಕೃತತ್ವೇಪಿ ತಸ್ಯಾಹ ಅದನ ಅಯೋಗ್ಯಾತ್ ತದುಪಾದನ ಕಥೆಯ ತದಾತ್ಮಕಂ ಪಾರ್ಥಿವ ಮದನಾರ್ಹಂ ಗ್ರಾಹ್ಯಂ. ಯೋ ಅನಿಷ್ಠ ತನ್ ಮನಃ ತಸ್ಯೇತಿ ಮಧ್ಯಮೋ ಅನಿಷ್ಠ ಇತ್ಯುಭಯತ್ರಾಪಿ ಅನುಷಜ್ಯತೆ. ಅತ್ರ ಅನ್ನಪದೇನ ಪೃಥಿವ್ಯಾ ಪ್ರಕೃತತ್ವೇಪಿ ತಸ್ಯಾಹ ಅದನ ಯೋಗಾತ್ ತದುಪಾದಾನಕತೆಯ ತದಾತ್ಮಕಂ ಪಾರ್ಥಿವ ಮದನಾರ್ಹಂ ಗ್ರಾಹ್ಯಂ. ಈ ಅನ್ನ ಅಂತ ಹೇಳಿದರೆ ತಿನ್ನತಕ್ಕಂಥ ವಸ್ತು ಅಂತ ತಿಳ್ಕೊಬೇಕೇ ಹೊರತು ಬರೀ ಅದು ಒಂದೇ ಪೃಥ್ವಿ ಅಂತ ಅಷ್ಟೇ ತಿಳ್ಕೊಳ್ಬಾರ್ದು. ಅನ್ನ ಅಬಾದಿ ಶಬ್ದೈಶ್ಚ ಪೃಥಿವಿ ಅಪ್ತೇಜೋ ಅಭಿಮಾನಿ ಅಂಶೈ ಉಪೇತಾನೇವ ಅದ್ಯಮಾನ ಜಡಾನಿ ಗ್ರಾಹ್ಯಾಣಿ. ಅನ್ನ ಶಬ್ದಕ್ಕೆ ಮೊದಲನೇ ಅರ್ಥ ಏನು, ತಿಂತಕ್ಕಂತಹ ತೇಜಸ್ಸು ನಿಂದ ತೇಜಸ್ಸು ಬದಲಾದವನ್ನು ಅಭಿಮನ್ಯಮಾನವಾದಂತಹ ಸ್ಥೂಲ ಪದಾರ್ಥ ತಗೊಳ್ಬೇಕು. ಅಭಿಮಾನ್ಯಂಶಾನಾಂ ಅದ್ಯಮಾನತ್ವ ಪ್ರಾಣಿಭಿ ಉಪಜೀವ್ಯತ್ವಮೇವ. ಆಮೇಲೆ ಅಭಿಮಾನಿ ದೇವತೆಗಳಿದ್ದಾರೆ ಅನ್ನಾದಿಗಳಿಗೆ, ಅಲ್ಲಿ ಇವರು ಅನ್ನ ತಿಂತಾನೆ ಅಂತ ಹೇಳಬಾರ್ದು. ನಿಯಮ ಅವ್ರು ಏನು ಮಾಡ್ತಾರೆ, ಅಭಿಮಾನಿಗಳಾಗಿದ್ದಾರೆ ಹೊರತು ಅವರು ತಿನ್ನೋ ಪದ ವಸ್ತಾಗ ಹೇಳಲ್ಲ, ಜೈಲ ಅನುಭವಿಸೋನ್ ಬೇರೆ, ಜೈಲರ್ ಸ್ವಾಮಿ ಆಗಿರೋದು ಬೇರೆ. ಅಭಿಮಾನಿ ದೇವತೆಗಳನ್ನ ತಿಂತಾನೆ ತಿಳ್ಕೊಬಾರ್ದು. ತಿನ್ನೋದು ಯಾವುದನ್ನ? ಸ್ಥೂಲ ಪದಾರ್ಥ ಮಾತ್ರ ತಿನ್ನೋದು. ಅಭಿಮಾನಿ ದೇವತೆಗಳನ್ನ ಫಂಕ್ಷನ್ ಮಾಡಿಸ್ತಾರೆ. ಚಿದತಿಯನ್ನು ಮಿಲಿತಮೇವ ಅನ್ನಾಧಿಕಂ ಮದ್ಯಮಾನಂ ಸತ್ ಸ್ವಸ್ವಾಂಶೈಹಿ. ನಾವು ಅನ್ನಕ್ಕೆ ಯಾಕೆ ಅದರಲ್ಲಿ ಸ್ಪೋಕ್ಷ ಮಾಡೋದು, ಕೈ ಮೀಗೋದು ಮಾಡ್ತೀವಿ ಅಂದರೆ ಅಲ್ಲಿರೋ ದೇವತೆಗಳಿಗೆ ನಮಸ್ಕಾರ. ಜಡ ಪದಾರ್ಥಕ್ಕಲ್ಲ, ದೇವತೆಗಳಿಗೆ ನಮಸ್ಕಾರ ಸಲ್ಲಿಸೋಕ್ಕೋಸ್ಕರ ಹಾಗೆ ಮಾಡೋದು. ಚಿದಂಶಸ್ಯ ಮಾಂಸಾದಿ ಭಾವ ಸ್ವಸ್ವಾಂಶೈ ತ್ರೇಧಾ ಭೂತ್ವ ಮಾಂಸಾಧ್ಯಾತ್ಮಕಂ ಭವತಿ. ಚಿದಂಶಸ್ಯ ಮಾಂಸಾದಿ ಭಾವ ತತ್ರ ಸನ್ನಿಧಿ ವಿಶೇಷ ಇವೇತಿ ಧ್ಯೇಯ. ಮಾಂಸಾದಿ ಭಾವ ಬರೋದು ಅಂದ್ರೇನು? ಚಿದಂಶ ಅಂತ ಹೇಳಿದರೆ ಅದಕ್ಕೆ ಮಾಂಸಾದಿ ಭಾವ ಅದಾಗೋದಿಲ್ಲ, ಅಲ್ಲಿ ಸನ್ನಿಧಿ ಇಡ್ತಾರೆ ಅಂತ ಅಷ್ಟೇ ಅರ್ಥ. ನಾವು ಜಡ ಪದಾರ್ಥ ಟ್ರಾನ್ಸ್ಫಾರ್ಮ್ ಆಗುತ್ತೆ, ದೇವತೆಗಳು ಸನ್ನಿಧಾನ ಇಡ್ತಾರೆ. ಪ್ರತ್ಯಹಂ ಭಜ್ಯಮಾನ ಭುಜ್ಯಮಾನ ಅನ್ನಾದಿ ಮಧ್ಯಮ ಅಣಿಮಾಭ್ಯಾಂ ಮಾಂಸ ಮನಃ ಪ್ರಭೃತೇ ಭವನಂ ನಾಮ ಉಪಚಯೋ ಧ್ಯೇಯ. ಅಲ್ಲಿ ಮತ್ತೆ ಸೂಕ್ಷ್ಮವಾದ ಕ್ವಾಲಿಫಿಕೇಶನ್ ಕೊಟ್ಟರು. ಇವ ಅನ್ನ ಇದೆ, ಮಾಂಸ ನಮ್ಮ ದೇಹದಲ್ಲಿ ಇದೆ, ಈಗ ಆಗಲೇ ಗೊತ್ತಾಯ್ತಾ, ಅನ್ನ ತಿಂದ ಅದು ಉಪಚಯ ಆಯಿತು ಅಂತ ಅರ್ಥ. ಇರೋ ಮಾಂಸಕ್ಕೆ ಏನಾಯ್ತು? ಎರಡಾಯಿತು. ಮತ್ತು ಮನಸ್ಸಿಗೆ ಇದ್ದೇ ಇದೆ, ಸೂಕ್ಷ್ಮ ಮನಸ್ಸು ಎರಡಾಯಿತು. ಮತ್ತೆ ಅವ ಶಾರ್ಪನ್ ಆಗುತ್ತೆ. ಇರೋದಕ್ಕೇನೆ ಏನು ಮಾಡ್ತಾ ಹೋಗ್ತಾರೆ? ಈಗ ಏನು ಮೊದಲಿಂದ ಬರಬೇಕು, ಮಗು ಗರ್ಭದಲ್ಲಿದ್ದಾಗ ಏನಾಗ್ತಾ ಇರ್ತದೆ? ಈಗಾಗಲೇ ಫಾರಂ ಆಗ್ತಾ ಇರುತ್ತೆ. ಹುಟ್ಟಿದ ಮೇಲೆ ಮಾಂಸ ಇದೆ ಅದಕ್ಕೆ ಈಗಾಗಲೇ. ಆದರೆ ಕೊಟ್ಟಿದ್ದು ಮತ್ತೆ ಮಾಂಸ ಆಗುತ್ತೆ ಏನು ಹೇಳಬೇಕು? ಅದಕ್ಕೆ ಮಾಂಸವನ್ನು ಉಪಚಯ ಮಾಡುತ್ತೆ ಅಂತ ಅರ್ಥ. ಅದೇ ಮನಸ್ಸನ್ನು ಏನು ಮಾಡುತ್ತದೋ, ಉಪಚಯ ಮಾಡುತ್ತೆ. ಸನ್ನಿಧಿ ವಿಶೇಷ ಇವೇತಿ ಧ್ಯೇಯಂ ಪ್ರತ್ಯಹಂ ಭುಜ್ಯಮಾನ ಅನ್ನಾದಿ ಮಧ್ಯಮಾಣಿ ಮಾಂಸಮನ ಪ್ರಭೃತೇ ಭವನಂ ನಾಮ ಉಪಚಯೋ ಧ್ಯೇಯ. ಗರ್ಭೇಚ ನೋಡಿ ಅನ್ನ ಹೇಳ್ತಾರೆ, ಮಾತೃಭುಕ್ತ ಅನ್ನಾದಿನಾಚ ಪರಿಣಾಮ ಕೇಶಾಂಚಿತ್ ಕೇಶಾಂಚಿತ್ ಉಪಚಯ ಇತಿ ಜ್ಞೇಯ. ತಾಯಿ ತಿಂತಕ್ಕಂಥ ಅನ್ನ ಮೊದಲಾದವುಗಳಿಂದನೇ ಗರ್ಭದಲ್ಲಿದ್ದ ಮಗುವಿಗೆ ಅದೆಲ್ಲ ಮುಟ್ತಾ ಇದೆ. ಆಪಹ ಪೀತಾಹ ತ್ರೇಧಾ ವಿಧಿಯಂತೆ. ಕುಡಿದ ನೀರು ಕೂಡ ಮೂರು ಭಾಗ ಆಗುತ್ತೆ, ತಿಂದ ಅನ್ನ ಕುಡಿದ ನೀರು. ತಾಸಾಮ್ಯ ಸ್ಥವಿಷ್ಠೋ ಧಾತು, ಸ್ಥೂಲ ಭಾಗ ತನ್ನ ಮೂತ್ರಂ, ಅದು ಮೂತ್ರವಾಗಿ ಹೋಗುತ್ತೆ. ಯೋ ಮಧ್ಯಮ ತಲ್ಲೋಹಿತಂ, ಯೋ ಅನಿಷ್ಟ ಸ ಪ್ರಾಣ. ಮಧ್ಯಮವಾದದ್ದು ರಕ್ತ ಆಗುತ್ತೆ, ಲೋಹಿತ ಅಂದರೆ ರಕ್ತ. ಅದಕ್ಕೆ ರಕ್ತ ನೀರಿಗೂ ರಕ್ತಕ್ಕೆ ಏನು ಸಂಬಂಧ? ರಕ್ತದ ಬಹುಭಾಗ ಏನದು? ನೀರು, ವಾಟರ್ ಕಂಟೆಂಟೆ. ಯೋ ಅನಿಷ್ಟ ಸ ಪ್ರಾಣ. ಈ ಅನಿಷ್ಟ ಮತ್ತು ಅನಿಷ್ಟ ಅಂತ ಓದ್ಕೋಬಾರ್ದು, ಅನಿಷ್ಟ ಅದು. ಅನಿಷ್ಟ ಅಂಬೋದೇನೋ ಸೂಕ್ಷ್ಮ ಅಂತ ಅರ್ಥ, ಅಣು ಅನಿಷ್ಟ. ಆಪಹ ಅಪಭಿಮಾನ್ಯಂಶೋಪೇತ ಆಪಹ ಪೀತಾ ದುರೂಪಾಂಶೈ ತ್ರೇಧಾ ವಿಧೀಯಂತೆ ಶಿಷ್ಟಂ ವ್ಯಕ್ತಂ. ಹಿಂದೆ ಹೇಳಿದ್ದೆ ಅರ್ಥ ಅಂತ ಹೇಳ್ಬಿಟ್ಟು. ವಿಷ್ಟಾಮೂತ್ರಯೋ ಅಪಭ್ರಷ್ಟ ದೇವತಾ ದೇವ ಅಂಶ ಅಪಭ್ರಷ್ಟ ದೇವಾಂಶ ವಿತ್ತೇಕೆ. ಇಲ್ಲೊಂದು ಸ್ವಾರಸ್ಯವನ್ನು ಹೇಳ್ತಾರೆ. ವಿಷ್ಟಾಮೂತ್ರ ಅಭಿಮಾನಿಗಳು ಅಂತ ಹೇಳಿದಾಗ ಅಪಭ್ರಷ್ಟ ದೇವತೆಗಳನ್ನ ತಗೋಬೇಕು, ಇವರನ್ನು ತಗೊಳ್ಬಾರ್ದು. ಉತ್ತಮ ದೇವತೆಗಳನ್ನ ಅಭಿಮಾನಿಗಳನ್ನು ತಗೊಳ್ಬಾರ್ದು. ಯಾರನ್ನು ತಗೋಬೇಕು? ಅದಕ್ಕೆ ಅಪಭ್ರಷ್ಟ ದೇವತೆಗಳನ್ನು ತಗೊಳ್ಬೇಕು. ಅಥವಾ ಅಲ್ಲೂ ಎರಡು ಭಾಗ. ಈಗ ಈ ಸ್ಯಾನಿಟರಿ ಇಂಜಿನಿಯರ್ ಇರ್ತಾನೆ, ಅವನು ಯೋಗ್ಯನೇ. ಅವ್ನು ಆ್ಯಕ್ಚುಲಿ ರಿಪೇರಿಗೆ ಇಡ್ತಾನೆ, ಅವನೇನು ಹೇಗಿರ್ತಾನೆ? ಅವನೇ ಹೇಳಿ ಚರಣಾಗಿ ಇಳಿದು ಬಿಡ್ತಾನೆ. ಅವನು ಯಾರಲ್ಲ, ಅವ್ರು ದೇವನೇ ಅಲ್ಲ, ದೇವತೆ ಅಲ್ಲ. ಅವನು ಯಾರೋ, ಅವನು ವರ್ಕರ್ ಅಷ್ಟೇ. ಆದರೆ ಅಪಭ್ರಷ್ಟ ಮೇನ್ ವರ್ಕ್ ಮಾಡೋನು ಇವನು. ಕನ್ಸರ್ನ್ ಅಭಿಮಾನಿ ದೇವತೆಗೆ ಎಲ್ಲದಕ್ಕೂ ಯೋಗ್ಯರೇ, ಗೊತ್ತಾಯ್ತಾ. ಸೆಕೆಂಡರಿ ಥರ್ಡ್ ಲೆವೆಲ್ ಬರ್ತಾರಲ್ಲ ಅವರೆಲ್ಲ ಯಾರು ಅಂತ ಕೇಳಿದರೆ ಅವರೆಲ್ಲ ಅಪಭ್ರಷ್ಟರು. ಅದಕ್ಕೆ ಹೇಳಿದ್ದು ಈ ಎರಡು ಭಾಗ ಇದೆ ಅದರೊಳಗೆ. ಅಲ್ಲ ಅಲ್ಲ, ಆ ಹೆಸರಿನಲ್ಲಿ ಮುಖ್ಯ ಇರೋ ದೇವತೆಗಳೇ. ಆ್ಯಕ್ಚುಲಿ ಅದರ ರೋಲ್ ತೊಗೊಂಡು ಹಿಡಿದು ಮಾಡೋ ಕೆಲಸ ಎಲ್ಲ ಯಾರ್ದದು? ಅಪಭ್ರಷ್ಟ ದೇವತೆಗಳು. ಇವ್ರದ್ದಲ್ಲ, ಮಾಡಿಸೋರು ಅಷ್ಟೇ. ಇವರೆಲ್ಲ ಮಾಡಿಸೋರು ಬೇನಿಟ್ಟು ಹೇಳ್ತಾನೆ, ಹೀಗೆ ಮಾಡೋ ಹಾಗೆ ಮಾಡೋ ಅಂತ ಹೇಳ್ತಾನೆ ಅಷ್ಟೇ. ಆ ಕೆಲಸ ಮಾಡೋಕ್ಕೆ ಮೈಲಿಗೆ ಆಗೋದಿಲ್ಲ, ಮತ್ತು ಆ್ಯಕ್ಚುಲಿ ಹಿಡಿದು ಮಾಡೋದು ಮೈಲಿಗೆ ಆಗುತ್ತೆ. ಅದಕ್ಕೆಲ್ಲ ಅಪಭ್ರಷ್ಟ ದೇವತೆಗಳಿದ್ದಾರೆ. ಆತ ಪುಣ್ಯಕ್ಕೆ ಯಾರು ಕೂಡ ಅವ್ರಿಗೆ ಕೆಲಸ, ಯಾರು ಇಲ್ಲ ಕೆಲಸ, ನೀನೇ ಮಾಡ ಅಂತ ಯಾರು ಹೇಳಕ್ಕೆ ಬರೋದಿಲ್ಲ ಅವರಿಗೆ. ಹೌದು, ಇನ್ನು ಬಂದಿದೆ, ಇನ್ನೊಂದು ಸರ್ತ ಹೇಳಿದ್ದಾರೆ. ಅತೇವ ಭಾಷ್ಯೆ ದೇವತಾ ಏವ ಮಾಂಸಾದಿ ಶಬ್ದ ವಾಚ್ಯಾ ತತ್ರ ಪ್ರವೇಶಾದಿ ತೇವೋಕ್ತಮಿತ್ಯಾಹು. ದೇವತಾ ಏವ ಮಾಂಸಾದಿ ಶಬ್ದ ವಾಚ್ಯಾ ಅತ್ರ ತತ್ರ ಪ್ರವೇಶಾತ್. ದೇವತೆಗಳು ಕೂಡ ಇದ್ದಾರೆ ಮಾಂಸಾದಿಗಳಲ್ಲಿ, ಅವರೆಲ್ಲ ಅಭಿಮಾನಿ ದೇವತೆಗಳಿಗೆ ಇದ್ದಾರೆ. ಅವರು ಅಪಭ್ರಷ್ಟ ಬಂದಾಗ ಮಾತ್ರ ಅವ್ರು ಇರೋದಿಲ್ಲ. ಅನ್ನೇತು ಅಪಭ್ರಷ್ಟ ಅಂದರೆ ಲೋಯರ್ ಅಂತ ಅರ್ಥ. ಲೋಯರ್ ದೇವತೆಗಳು ಕೆಟ್ಟ ದೇವತೆಗಳು, ಅವರು ಅದಕ್ಕಿರ್ತಾರೆ, ಇವರೆಲ್ಲ ಅದಕ್ಕಿರ್ತಾರೆ. ಯಾಕೆ ಬರ್ತಾರೆ ಅಂದರೆ ಇವತ್ತು ಅದರಲ್ಲಿ ಇದ್ದ ಕೆಲಸ ಮಾಡಬೇಕಾದ್ರೆ ಈಗ ಚರಂಡಿ ಕ್ಲೀನ್ ಮಾಡಬೇಕೀಗ. ಚರಂಡಿ ಕ್ಲೀನ್ ಮಾಡಬೇಕಾದ್ರೆ ಯಾರು ಹಿಡಿಬೇಕು ಅಲ್ಲಿ? ಅವ್ರು ಒಳ್ಳೆಯವ್ರು ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಯಾರು ಇಡಿಸ್ತಾರೆ? ಅವನು ಇಡಿಸ್ತಾರೆ. ಅವ್ರು ಅದಕ್ಕಾಗಿ ಇರ್ತಾರೆ, ಗುಪ್ಪ ಅಪಾಯಿಂಟ್ಮೆಂಟ್ ಆಗಿರೋದೆ ಅದಕ್ಕೆ ಅವರಿಗೆ, ಬೇರೆದಕ್ಕಲ್ಲ. ಮಾಡೋದಿಲ್ಲ ಅನ್ನಾಗಿಲ್ಲ ಅವರು, ಕೆಲಸ ಆಗಿರೋದಷ್ಟೆ. ಇದ್ದಂಗೆಲ್ಲ ಇರೋದೆ ಕೊನೆ ಸ್ಟೇಜ್, ಅಲ್ಲಿ ಹೋಗಲೇಬೇಕದು. ಸತ್ವಾಂಗೀಕಾರಿ ಅನ್ನೇತು ಅನ್ನಾಭಿಮಾನ್ಯಂಶಯೋ ರಸ್ತತ್ರಾಪಿ ಸತ್ವಾಂಗೀಕಾರಿ ನಿರ್ಲೇಪತ್ವಾತ್ ತಯೋರ್ ನದೋಷ ಇತ್ಯಾಹು. ರಾಯರು ನೋಟ್ ಹೇಳ್ತಾರೆ, ಇಲ್ಲಿ ಎರಡು ಗುಂಪಿದೆ. ಇವ್ರು ಅಪಭ್ರಷ್ಟ ದೇವತೆಗಳೇ ಅಂತ ಹೇಳೋ ಒಂದು ವ್ಯಾಖ್ಯಾನ ಇದೆ. ಇನ್ನೊಂದು ಅಂಶ ಇಲ್ಲ, ದೇವತೆಗಳೇ ಇದ್ದಾರೆ ಅವ್ರು ಲೇಪ ಇಲ್ಲ ಅಂತ ಇನ್ನೊಂದು ವಾಕ್ಯ ಇದೆ. ಎಲ್ಲರೂ ಸರಿನೇ. ಆ್ಯಕ್ಚುಯಲ್ ಇನ್ವಾಲ್ವ್ಮೆಂಟ್ ತೊಗೊಂಡಾಗ ಅವ್ರನ್ನೇ ತೊಗೋಬೇಕು, ಲೇಪ ಇಲ್ಲ ಅಂತ ಇವ್ರಿಗೆ ತೊಗೊಳ್ಬೇಕಾದ್ರೆ ಎರಡು ಸರಿನೇ. ಲೋಕ ಎರಡು ಕಂಡಿದ್ದೀವಿ ನಾವೀಗ. ಇದ್ದೇ ಇರ್ತಾರೆ, ಇದು ಒಳ್ಳೆಯದರಲ್ಲಿ ಎರಡರಲ್ಲೂ ಇದ್ಬಿಡ್ತಾರೆ, ಹೊರಗು ಒಳಗು ಎರಡೂ ಇರ್ತಾರೆ, ಅಲ್ಲಿ ನಿರ್ಲೇಪರಾಗಿ ಎರಡಕ್ಕೂ ಇರ್ತಾರೆ. ಈ ಅಪಭ್ರಷ್ಟ ಕೆಟ್ಟ ಕೆಲಸದಲ್ಲಿ ಮಾತ್ರ ಏನು ಮಾಡ್ತಾರೆ ಅವರು, ತಾವಿಲ್ಲದೆ ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ತಾರೆ. ಇದು ಡಿಫರೆನ್ಸ್ ಅದು. ಹೌದು, ತೇಜೋಶಿತಂ ತ್ರೇಧಾ ವಿಧೀಯತೆ ತಶ್ಚಯ ಸ್ಥವಿಷ್ಟೋ ಧಾತು ತದಸ್ಥಿ ಭವತಿ ಯೋ ಮಧ್ಯಮ ಸ ಮಜ್ಜ ಯೋ ಅನಿಷ್ಠ ಸಾವಾಕ್. ತೇಜೋಶಿತಂ ತ್ರೇಧಾ ವಿಧೀಯತೆ, ದಿಂದ ತೇಜಸ್ಸಿನ ಅಂಶ ಬಿಸಿ ಅಂಶ ಇದೆಯಲ್ಲ ಅದೇನಾಗುತ್ತೆ ಅಂದರೆ ಸ್ಥೂಲ ಭಾಗ ಧಾತು ತದ ಅಸ್ಥಿ ಅಸ್ಥಿ ಆಗುತ್ತೆ. ಅದಕ್ಕೆ ಅಸ್ಥಿ ಯಾವಾಗ ಬೆಳಗ್ಗೆ ಹಾಕಿರುತ್ತೆ ಅಂದರೆ ತೇಜಸ್ಸಿನ ಭಾಗ, ಅದು ಅಸ್ಥಿ ತೇಜಸ್ಸಿನ ಭಾಗ ಆದ್ರೆ ಹಾಗಿರುತ್ತೆ. ಇವು ಮಧ್ಯಮಾಸ ಮಜ್ಜ, ಮಧ್ಯದಲ್ಲ ಮಜ್ಜ ಆಗುತ್ತೆ. ಅನಿಷ್ಠ ಸ ವಾಕ್, ಅನಿಷ್ಠ ಸೂಕ್ಷ್ಮ ರೂಪ ಏನಾಗುತ್ತೆ ಅದು ವಾಕ್ ಆಗುತ್ತೆ. ಇಲ್ಲಿ ಮಾತಾಡಕ್ಕೆ ಬರೋದಿಲ್ಲ, ಅದು ತುಂಬ ಮತ್ತೆ ಬಿಸಿ ಕೊಡ್ತಷ್ಟು ಏನಾಗುತ್ತೆ, ಸ್ವಲ್ಪ ನೀರು ಕುಡಿದ್ರೆ ಸ್ವಲ್ಪ ಮಾತ್ರ ರಿಲೀಸ್ ಆಗುತ್ತೆ. ಮಧ್ಯ ಮಧ್ಯೆ ನೀರು ಕುಡಿತಿರ್ತಾರೆ, ಮಾತಾಡಲಿಕ್ಕೆ ಕಷ್ಟವಾದ್ರೆ ಕೂಡ ವಿಷಯ ಬರದೇ ಹೋದವರು ನೀರು ಕುಡಿತಾರೆ, ಸ್ವಲ್ಪ ಗ್ಯಾಪ್ ಸಿಗುತ್ತೆ, ಯೋಚನೆ ಮಾಡಲಿಕ್ಕೆ ಗ್ಯಾಪ್ ಸಿಗುತ್ತಲ್ಲ, ನೀರು ಕುಡಿತಾರೆ ಒಂದಿಷ್ಟು. ಆಮೇಲೆ ಬಿಸಿ ಇದ್ದಾಗ ಏನಾಗುತ್ತೆ, ಬಿಸಿ ಕಾಫಿ ಏನು ಕೆಲಸ ಮಾಡುತ್ತೆ, ಪೂರ್ತಿ ಬಾಯಿ ಬಿಡುತ್ತೆ. ಯಾಕಂದ್ರೆ ಅಗ್ನಿ ಕೆಲಸ ಅದು, ಅಗ್ನಿ ಏನು ಕಾಫಿ ಮಾಡಿದ್ದಲ್ಲ ಕೆಲಸ ಅದು, ಯಾರು ಮಾಡಿದ ಕೆಲಸ ಅದು, ಅಗ್ನಿ ಮಾಡಿದ ಕೆಲಸ ಅದು. ಅಗ್ನಿ ಒಳಗಿರೋದು ಯಾರು, ಫೈನಲ್ ಮಾತಾಡೋದು ಯಾರು, ಸಕಲ ವಾಗ್ಮನಸ ದೇವತಾ ಶ್ರೀ ತೇಜಸ್ಸಿ ಅಭಿಮಾನಿ ದೇವತೆ ಮಹಾಲಕ್ಷ್ಮಿ. ಸರ್ ಮಾತಾಡಿಸೋದು ಯಾರೀಗ, ಮಹಾಲಕ್ಷ್ಮಿ. ಅದಕ್ಕೆ ಧ್ರುವ ಮಾತಾಡೋಕ್ಕೆ ಬರಲಿಲ್ಲ, ಪರಮಾತ್ಮ ಏನು ಮಾಡ್ತಾನೆ, ಶಂಖ ಮುಟ್ಟಿಸ್ತಾನೆ. ಶಂಖದಲ್ಲಿ ಯಾರಿದ್ದಾರೆ, ಮಹಾಲಕ್ಷ್ಮಿ. ಅದಕ್ಕೆ ಆಗ ಮಾತಾಡಿದ ಅಂತ, ಸಕಲ ವಾಂಗ್ಮನಸ ದೇವತ. ಇದು ಅರ್ಥ ಮಾಡಿಕೊಂಡು ಬಿಸಿ ಪದಾರ್ಥಕ್ಕೂ ಮಾತಿಗೂ ಸಂಬಂಧ ಇದೆ. ಮತ್ತು ಯಾರಾದ್ರೂ ಒಂದು ಬಿಸಿ ತಾಕಿದಷ್ಟು ಹಾ ಅಂತ ಕಿರಿಸ್ತಾರೆ, ಅದಕ್ಕೆ ಬಿಸಿ ಅದು ಬಾಯಿಂದ ಹೊರಬರ್ಬೇಕು. ರಿಸಲ್ಟ್ ರಸೀದಿ ಬರೋದು, ಇಲ್ಲಿಂದ ಬರಬೇಕು ರಸೀದಿ. ಅದು ಇಲ್ಲಿ ಒತ್ತಿದ್ರೆ ಅಲ್ಲಿ ಬೀಳುತ್ತಾರೆ ರಸೀದಿ. ಇಲ್ಲಿ ಚುಚ್ಚಿದ ತಕ್ಷಣ ನೋವಾದ ತಕ್ಷಣ ಬಾಯಿಂದ ಕೂಗ್ತಾನೆ, ಅಲ್ಲಿ ಎಕ್ಸಿಬಿಟ್ ಆಗಬೇಕು. ಯಾವುದು ಅನ್ನದಲ್ಲಿದೆ, ಅನ್ನದಲ್ಲಿ ಬಿಸಿ ಭಾಗ ಇದೆಯಲ್ಲ, ಅದಕ್ಕೇನೆ ಪೂರ್ತಿ ಆರತಿ ತಿನ್ನಬಾರದು ಅಂತ ಹೇಳೋದು. ಪೂರ್ತಿ ಆರತಿ ತಿಂದ್ರೆ ಏನಾಗುತ್ತೆ, ಇದು ವಾಕ್ ಸಪ್ಲೈ ಆಗೋದಿಲ್ಲ. ಮತ್ತೆ ಇನ್ನೊಮ್ಮೆ ಹೇಳಿ, ಏನು ಪ್ರಶ್ನೆ ಏನು ನಿಮ್ಮದು? ಈಗ ಚಪಾತಿ ಅನ್ನ ಅಂದ್ರೆ ಏನೀಗ, ಅದೇ ಮತ್ತೆ ಅನ್ನದಲ್ಲಿ ಅಂತ ಹೇಳಿದಾಗ ತಿನ್ನೋ ಪದಾರ್ಥ, ಅದರಲ್ಲಿ ಬಿಸಿ ಇದೆ, ಬಿಸಿ ತೇಜಸ್ಸು. ಈಗ ನೀರಿದೆ ಒಂದು, ಮೊದಲೇನಿದೆ ಈಗ ಅನ್ನ, ಅದು ಪೃಥ್ವಿ. ಅನ್ನ ಅಂದರೆ ಪೃಥ್ವಿ, ಆಮೇಲೆ ನೀರು ಸರಿನೇ, ನೀರಂದ್ರೆ ಪ್ರಾಣದೇವರು, ಆಮೇಲೆ ತೇಜಸ್ ಅಂದರೆ ಮಹಾಲಕ್ಷ್ಮಿ. ಪ್ರತಿ ಅನ್ನದಲ್ಲೂ ಮೂರು ಭಾಗ ಇರುತ್ತೆ, ಪ್ರತಿ ಅನ್ನದಲ್ಲೂ ಕೂಡ. ಈ ಅಕ್ಕಿ ಅನ್ನದಲ್ಲಿ ಸ್ವಲ್ಪ ಜಾಸ್ತಿ ಕಾಣುತ್ತೆ ಅಷ್ಟೇ, ಬಟ್ ರಾಗಿ ಇದೆ, ಕಪ್ಪಿಗಿದೆ, ಮತ್ತು ಆ ತೇಜಸ್ ಇಲ್ಲದೇ ಆಗಿದ್ರೆ ಒಳಗೆ ಇದ್ದೇ ಇದೆ. ಎಂಥ ತೇಜಸ್ ಇದೆ ಅಂತ ಕೇಳಿದರೆ ಬಿಸಿ ಪದಾರ್ಥ ಮಾಡಿದ್ರೆ ಅದು. ಇನ್ನೊಂದು ಕೆಲಸ ಮಾಡಿ, ಅದು ಬಿಸಿ ಆಗದೆ ಆಹಾರ ಆಗೋದೇ ಇಲ್ಲ, ಬಿಸಿ ಆಗಬೇಕಲ್ಲ, ಬೇಯಿಸ್ಬೇಕಲ್ಲ ಫಸ್ಟು. ಸೊ ಅಲ್ಲಿ ಏನಾಗಿದೆ ಹಿಡನ್ನ, ಅದು ಏನಾಗಿದೆ, ಎರಡು ಲೇಟೆಂಟ್ ಬೇರೆ, ಎಕ್ಸ್ಪೋಸ್ ಆಗಿರೋದು ಬೇರೆ. ಅದು ಬಿಸಿ ತಿನ್ನಷ್ಟು ಯಾತಕ್ಕೆ ಬಿಸಿ ಮೂರು ಗಂಟೆ ಆದರೆ ತಿನ್ನಬಾರ್ದು ಅಂತ ಹೇಳ್ತಾರೆ ಅಂದರೆ ಪೂರ್ತಿ ಇದಾಗಿರುತ್ತೆ. ಸೊ ತೇಜಾಂಶ ಕಡಿಮೆ ಆಗಿಬಿಡುತ್ತೆ, ತೇಜಾಂಶ ಕಡಿಮೆ ಆದಾಗ ವಾಕ್ ಶಕ್ತಿ ಅದೆಲ್ಲ ಕಡಿಮೆ ಆಗೋದ್ರಿಂದ ಪೂರ್ತಿ ಆರಿ ತಿನ್ನಬಾರ್ದು ಅಂತ ಹೇಳೋದು. ಅದು ನಿಶ್ಚಿತ ಆಗಲಿ ಯಾತಾಯಾಮ ಅಂದರೆ ಅದೇ ಕಾರಣ, ಪೂರ್ತಾಸಿ ಪೂರ್ತಿ ಹೋಗಿಬಿಡುತ್ತೆ ಕೆಪ್ಯಾಸಿಟಿ. ಭವತಿ ಯೋ ಮಧ್ಯಮ ಸಮಜ್ಜ ಯೋನಿಷ್ಠ ಸವಾಕ್ ಸಾವಾಕ್ ಅನ್ನಮಯಂ ಹಿ ಸೌಮ್ಯ ಮನ ಆಪೋಮಯ ಪ್ರಾಣ ತೇಜೋಮಯಿ ವಾಕ್ ಇತಿ ಭೂಯ ಏವ ಮಾ ಭಗವಾನ್ ವಿಜ್ಞಾಪಯತು ಇತಿ ತಥಾ ಸೌಮ್ಯೇತಿ ಹೋವಾಚ. ಆಗ ಒಟ್ಟು ತೀರ್ಮಾನ ಮಾಡಿದರು, ಒಟ್ಟು ಉಪಸಂಹಾರ ಏನು ಅಂದರೆ ಅನ್ನಮಯಂ ಹಿ ಸೌಮ್ಯ ಮನಃ. ಸೊ ಅನ್ನದಿಂದ ಮನಸ್ಸು. ಹುಚ್ಚುಚ್ಚ ಮಾತಾಡಿದ್ರೆ ಏನು ತಿಂದಿ ಅಂತ ಕೇಳ್ತಾರೆ, ಏನು ತಿಂದಿ ಅಂತ ಕೇಳೋದಕ್ಕೆ ಇದು ಕಾರಣ ಇದೆ. ಆಪೋಮಯ ಪ್ರಾಣ, ನೀರೆಲ್ಲ ಪ್ರಾಣ. ತೇಜೋಮಯಿ ವಾಕ್ ಇತಿ ಭೂಜೆಯೇ, ಇಷ್ಟೆಲ್ಲ ಹೇಳಿದರು. ಆಗ ಅದೇನು ಮಾಡಿದೆ ಗೊತ್ತಾ ಸ್ವಾಮಿ, ಆ ತಂದೆ ಮಾತಾಡ್ತಾ ಇರೋದು ಪಾಪ ಭಗವಾನ್ ಭೂಜೆಯೇವ ಮಾ ವಿಜ್ಞಾಪಯದು, ಇನ್ನು ಸ್ವಲ್ಪ ವಿವರಣೆ ಮಾಡಿ ಹೇಳಿ ಅಂತ ಕೇಳಿದರು. ಇಷ್ಟೊಂದು ಕೊಡಿ ಹೇಳಿದ್ದೆಲ್ಲ ಏನು ಮಾಡ್ಬೇಕು ನೀವೀಗ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದಾಗ ತಥಾ ಸೌಮ್ಯ ಇತಿ ಹೋವಾಚ ಆಗಲಿ ಅಂತ ಕಂಟಿನ್ಯೂ ಮಾಡ್ತಾರೆ. ಹಾಗೆ ಮುಂದೆ ಹೇಳ್ತಾರೆ ಅದೆಲ್ಲ ಏನೋ ಬಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಿಷ್ಟು ಕೂಡ ನಾಳೆ, ನಾಳೆ ಅಂದರೆ ನಾಡಿದ್ದು, ನಾಳೆ ದ್ವಾದಶಿ ಆದ್ದರಿಂದ ಪಾಠ ಇರೋದಿಲ್ಲ, ನಾಡಿದ್ದು ಬೆಳಿಗ್ಗೆ ಕಂಟಿನ್ಯೂ. ಓಂ ಜನ್ಮಾದ್ಯಸ್ಯ ಯಥೋನ್ಮ, ಇವೆಲ್ಲ ನಿತ್ಯ ಅನುಸಂಧಾನಕ್ಕೆ ಬರೋದು. ಊಟ ಅಂತೂ ಮಾಡಲೇಬೇಕು.